ಆಗೋಳು ಹೇಳ್ತಾಳೆ, ಇಲ್ಲ ಇಲ್ಲ ದಿತಿರು ಕೇಳ್ತಾಳೆ, ಇದು ತುಂಬ ತಪ್ಪಾಯ್ತು, ನನಗೆ ಕೆಟ್ಟ ಮಕ್ಕಳು ಬೇಡ, ನನಗೆ ಒಳ್ಳೆ ಮಕ್ಕಳು ಬೇಕು ಅಂತ ಕೇಳಿದಾಗ ಅದು ತಪ್ಪು ತಿನ್ನಕ್ಕಾಗೋದಿಲ್ಲ. ತಪ್ಪಾಡಿದ ಕೆಟ್ಟ ಮಕ್ಕಳು ಹುಟ್ಟಿಯೇ ಹುಟ್ಟುತ್ತಾರೆ, ಲೋಕನಾಶ ಮಾಡಿಯೇ ಮಾಡ್ತಾರೆ. ಆದರೆ ನೀರೀಗ ಪಶ್ಚಾತ್ತಾಪ ಪಟ್ಟು ಕೇಳ್ತಿರೋದ್ರಿಂದ ಒಬ್ಬ ಒಳ್ಳೆ ಮಗ ಹುಡ್ತಾರೆ ಆಮೇಲೆ ಅಂತ ಹೇಳಿದೆ. ಒಳ್ಳೆ ಬೊಮ್ಮಗ ಹುಡ್ತಾರೆ, ಪ್ರಹ್ಲಾದರಾದ್ರೆ ಹುಟ್ಟಿದ ಕಥೆ ಬರುತ್ತೆ. ಅದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ರ ಫಲ ದಿತಿ ದೇವಿ ಎರಡೇ ಕಶ್ಮು ಎರಡನೇ ದುಷ್ಟ ಮಕ್ಕಳು, ಒಳ್ಳೆ ಬೊಮ್ಮಗ ಪ್ರಹ್ಲಾದರಾದ್ರೆ ಹುಟ್ಟುತ್ತಾರೆ ಅಲ್ಲಿ ಕಥೆ. ಇವರು ಪಶ್ಚಾತ್ತಾಪ ಸೇಮ್ ಇವರು ದುಃಖ ಪಡ್ತಾಳೆ, ಇವರಿಗೆ ಆತ ಕೆಟ್ಟ ಮಗ ಬೇಡ ಒಳ್ಳೆ ಮಕ್ಕಳು ಬೇಕು ಅಂತ ಕೇಳಿದಾಗ ಹಾಗಿದ್ರೆ ನಿನಗೆ ಇನ್ನೊಬ್ಬ ಮಗ ಹುಡ್ತಾರೆ, ಬೊಮ್ಮಗ ಅಲ್ಲ ಇನ್ನೊಬ್ಬ ಮಗ ಹುಡ್ತಾರೆ, ಅದು ಭಾರಿ ಒಳ್ಳೆಯವನು ಅಂತ ಹೇಳ್ತಾರೆ. ವಿಭೀಷಣ ಹುಡ್ತಾರೆ, ರಾವಣ ಕುಂಭಕರ್ಣ ಕೆಟ್ಟ ಮಕ್ಕಳು, ವಿಭೀಷಣ ಒಳ್ಳೆಯ ಮಗ, ಇದು ಕೆಲವರು ಕರದು ಚೂರ್ಪಡಿಕೆ ಬದಲಾದವರನ್ನ ಹುಟ್ಟುತ್ತಾರೆ. ಭಯಾನಕವಾದ ಹುಟ್ಟು ಹುಟ್ಟಿದರು, ರಾವಣ ಹುಟ್ಟುತ್ತಿರಲಿಕ್ಕೆ 10 ತಲೆ ಇತ್ತಂತವ್ರು, ಹುಟ್ಟುತ್ತಿರಲಿಕ್ಕೆ 10 ತಲೆ 20 ಕೈದು, ಭಯಂಕರವಾದ ವಿಕಾರವಾದ ರೂಪ ಅವರು. ತುಂಬ ಜನ ಸಂಶಯ ಬರುತ್ತೆ, ರಾವಣ ವರ್ಣನೆ ಮಾಡಬೇಕಾದ್ರೆ ಸುಂದರ ಅಂತ ವರ್ಣನೆ ಮಾಡ್ತಾರೆ, ಇಲ್ಲಿ ವಿಕಾರ ರೂಪ ಅಂತ ಇಲ್ಲಿ ಹೇಳ್ತಾರೆ. ಪರಸ್ಪರ ವಿರೋಧ ಬರ್ತಲ್ಲ ಅಂತ ನಮಗೆ ಅನಿಸುತ್ತೆ, ಉತ್ತರ ಸಿಗುತ್ತೆ, ಸ್ವಲ್ಪತ್ತಿಗೆ ಉತ್ತರ ಸಿಗುತ್ತೆ. ಆದ್ದರಿಂದ ಪ್ರಶ್ನೆ ಕೇಳೋದು ತಪ್ಪಲ್ಲ, ಪ್ರಶ್ನೆ ಬರೋದು ತಪ್ಪಲ್ಲ, ಪ್ರಶ್ನೆ ಉತ್ತರ ಅಲ್ಲ ಅಂತ ತಿಳ್ಕೊಳ್ಳೋದು ತಪ್ಪಷ್ಟೇ, ಉತ್ತರ ಅಲ್ಲೇ ಕೊಡ್ತಾರೆ. ಸ್ವಲ್ಪ ದಿವಸ ಆಯಿತು, ಸ್ವಲ್ಪ ಬೆಳೆದರು, ಕುಂಭಕರ್ಣರು ಹುಟ್ಟುತ್ತಾರೆ. ಆ ಹೊತ್ತಿಗೆ ಒಂದು ದಿವಸ ವಿಶ್ರವಸ್ತ್ರಗಳ ಹತ್ರ ಕೇಕಸುರು ಬರ್ತಾಳೆ, ತನ್ನ ಮಕ್ಕಳು ಕರ್ಕೊಂಡು ಬರ್ತಾಳೆ, ರಾವಣ ಕುಂಭಕರ್ಣ ಭೀಷಣ ಎಲ್ಲರೂ ಇರ್ತಾರೆ. ಅಷ್ಟೊತ್ತಿಗೆ ಕುಬೇರ ಪುಷ್ಪಕುಮಾರರು ಕೆಳಗಿಳಿತಾನೆ, ಅಂತ ವಿಶ್ರವಸ್ತ್ರ ನಮಸ್ಕಾರ ಮಾಡ್ತಾರೆ. ಸ್ವಲ್ಪ ಹೊತ್ತು ಮಾತುಕತೆ ಆಡಿ ಮತ್ತೆ ವಿಮಾನ ಹತ್ಕೊಂಡು ಹೊರಟೋಗ್ತಾನೆ. ಇದನ್ನೆಲ್ಲ ರಾವಣ ಕುಂಭಕರ್ಣರು ಕೇಳ್ತಾರೆ, ಹಬ್ಬ ಯಾರು ಇವರೆಲ್ಲ, ಯಾರು ಇವರು ಬಂದವರು ಅಂತ ಕೇಳ್ತಾರೆ. ಅವರ ವೈಭವ ಏನು, ವಿಜಯರು, ವಿಮಾನದಲ್ಲಿ ಬರೋದೇನು? ಅದು ನೋಡಿದ ತಕ್ಷಣ ಹೇಳ್ತಾಳೆ, ಅವ್ರು ಯಾರೋ ನಿಮ್ಮ ಅಣ್ಣನೇ ಅವನು, ಬೇರೆ ತಾಯಿಯ ಮಗ, ನಿಮ್ಮ ತಂದೆಯ ಪ್ರಭಾವದಿಂದ ಒಳ್ಳೆ ತಪಸ್ಪಡಿ ಹೀಗಾಗಿದ್ದಾರೆ, ನೀವು ಹೀಗಾಗಬೇಕು ಅಂತಲೇ ಪಡೆದಿದ್ದೀರಾನು, ನೀವು ಹಾಗೆ ಮಾಡಿ ಅಂತ ಹೇಳಿದ್ರು. ಏನು ಮಾಡಿದ್ರೆ ತಪಸ್ ಮಾಡಿದ ನಾವು ತಪಸ್ ತಪಸ್ವೀಷಣ 3 ಜನರು ಹೊರಟರು, ಅವರು ಸೇವೆ ಮಾಡಲಿಕ್ಕೆ ಅಂತ ಹೇಳಿ ಶೂರ್ಪಡಿಕೊಂಡು ಹೊರಟರು. ವಿಭೀಷಣ ಸೇವೆ ಮಾಡೋದಿಲ್ಲ, ಅವಳು ರಾವಣ ಕುಂಭಕರ್ಣ ಸೇವೆ ಮಾಡ್ತಾಳೆ ಅಷ್ಟೇ. ಆ ರಾಕ್ಷಸಿ ಆದ್ದರಿಂದ ಅವಳ ಅಭಿರುಚಿ ಹಾಗೇ ಇತ್ತು. ಅವರು ತಪಸ್ ಮಾಡ್ತಾ ಇದ್ರು, ರಾವಣ ತಪಸ್ ಶುರು ಮಾಡ್ದ. 10,000 ವರ್ಷ ತಪಸ್ ಮಾಡ್ತಾರೆ ರಾವಣ, 10,000 ವರ್ಷ, 10 ತಲೆ ಇತ್ತು, 10,000 ವರ್ಷ ಸರಿ ಅದೆ ತಲೆ ತಕ್ಕಂತೆ ಮಾಡಿದ್ದ, ತಲೆ ತೋರಿಸ್ದಂತೆ ಮಾಡಬೇಕು, ಹೆಚ್ಚು ಕಡೆ ತಲೆ ತಕ್ಕಂತೆ 10,000 ವರ್ಷ ಆಯಿತು. 1,000 ವರ್ಷ ತಪಸ್ ಮಾಡಿಬಿಟ್ಟು ಅವರು ಮೊದಲು ಬ್ರಹ್ಮದೇವರು ಕೂಡ ತಪಸ್ ಮಾಡ್ದ, ಬ್ರಹ್ಮದೇವರು ಪ್ರತ್ಯಕ್ಷರಾಗಲಿಲ್ಲ. ಒಂದು ತಲೆ ಕತ್ತರಿಸಿ ಬ್ರಹ್ಮಡೇ ಸ್ವಾಹ ಅಂತ ಹಾಕಿಬಿಟ್ಟದ್ದು, ಎಷ್ಟು ಹಠ ಅವರಿಗೆಲ್ಲ ಕೂಡ, ಉಗ್ರವಾದ ತಪಸ್ಸು, ಒಂದು ತಲೆ ಕತ್ತರಿಸಿ ಹಾಕಿಬಿಟ್ಟದ್ದು ಹೋಯಿತು. ಬ್ರಹ್ಮದೇವರು ಪ್ರತ್ಯಕ್ಷರಾಗಲಿಲ್ಲ. 2,000 ವರ್ಷ ಮುಗಿಯಿತು, ಇನ್ನೊಂದು ತಲೆ ಹೋಯಿತು, 3,000 ಮುಂದೆ ತಲೆ ಹೋಯಿತು, 9,000 ವರ್ಷದ 9 ತಲೆ ಹೋಯಿತು, 10,000 ವರ್ಷ ಮುಗಿಯಿತು, ಬ್ರಹ್ಮದೇವರು ಕಾಣಲಿಲ್ಲ, ಇರೋ ತಲೆ ಕತ್ತರಿಸಿಕೊಳ್ಳೋಕೆ ಅಂತ ಕತ್ತಿಗೆ ಇತ್ತಿದ್ದ. ಆಗ ಬ್ರಹ್ಮದೇವರು ಬಂದು ನಿಲ್ಸ್ಕೊತಾರೆ, ಅದು ಗುಡ್ಡಾಗಿರಿ, ಹೆದರಿಸಿ ಬೆದರಿಸಿ ಕೆಲಸ ಮಾಡ್ಕೋತಾರಲ್ಲ ಆ ಟೈಪ್. ಆಗ ಬ್ರಹ್ಮದೇವರು ಬರ್ತಾರೆ, ಅವರು ಇದಕ್ಕೆ ಹೆದರಿದವರಲ್ಲ, ಅವ್ರ ಹಣೆ ಬಾರ ಹಾಗೆ ತೋರ್ಸಕ್ಕೆ ಬಂದರು. ಇದಿರು ರಾವಣ, ಇದು ಹೇಗೆ ಮಾಡಿಕೊಂಡು ಏನು ಬೇಕಿದ್ರಿಗೆ ಅಂತ ಕೇಳ್ತಾರೆ. ಆಗ ಅವನು ಕೇಳ್ತಾರೆ, ನಾಸ್ತಿ ಮೃತ್ಯು ಸಭಹ ಶತ್ರು ಅವರತ್ವಂ ತಥೋರುಡೇ, ಪ್ರಭುದೇವರೇ ನಮ್ಮ ದೊಡ್ಡ ಶತ್ರು ಅಂದರೆ ಸಾವು, ಮೃತ್ಯು, ಅದನ್ನು ನಾನು ಗೆಲ್ಲಬೇಕು, ನಾನು ಸಾವಿರಬಾರ್ದು ಅಂತ ವರ ಕೊಡಿ ಅಂತ ಕೇಳ್ತಾರೆ. ಇವತ್ತು ರಾವಣನಲ್ಲಿ ಒಂದು ಕಲಿಯಬೇಕು ನಾವು, ಕೊನೆ ಪಕ್ಷ ಸಾವಿಗಿಂತ ದೊಡ್ಡ ಶತ್ರು ಇಲ್ಲ, ಅದನ್ನು ಗೆಲ್ಲಬೇಕು ಅಂತ ಪ್ರಯತ್ನ ಪಟ್ಟವರು. ಅದು ಫೋನ್ ಮೆಥಡ್ ಬಿಟ್ಬಿಡಿ, ಐಡಿಯಾ ಇದೆ, ನಾವು ಮತ್ತೆ ಸಾಯಬಾರ್ದು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಸರಿಯಾದದ್ದು, ಆದರೆ ಅವ್ರು ದಾರಿ ಹುಡುಕಿದ್ದೇ ಇರೋ ಅಂದರೆ ಇಲ್ಲೇ ಆ ರೀತಿ ಮಾಡಬೇಕು ಅಂತ ಆಗಲಿಲ್ಲ ಅಷ್ಟೇ. ಹಾಗೆ ಬ್ರಹ್ಮದೇವರು ಹೇಳ್ತಾರೆ, ಅಂಥ ವರ ಕೊಡಲಿಕ್ಕೆ ಬರೋದಿಲ್ಲ, ಇಂಥ ವರ ದುರ್ಲಭವಾದ ವರ. ಬ್ರಹ್ಮದೇವರು ಹೇಳ್ತಾರೆ, ನಾವೇ ದೇಹ ಬಿಟ್ಟು ಹೋಗಬೇಕು ಒಂದು ಸಲ, ಕೊನೆಗೆ ಬ್ರಹ್ಮದೇವರೇ ದೇಹ ಬಿಟ್ಟು ವೈಕುಂಠಕ್ಕೆ ಹೋಗಬೇಕು ಅಂದಮೇಲೆ ನಾವೆಲ್ಲ ಕಾರ್ಯಕ್ಕೆ ಕೊಡಕ್ಕೆ ಬರ ವರ ಕೊಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ರಾವಣ ಕೇಳಿದ ವರ ಹೇಗಿತ್ತು ಅಂದರೆ, ಇವಾಗ ಗೌರ್ಮೆಂಟ್ ಸರ್ವೆಂಟ್ನ ರಿಟೈರ್ಮೆಂಟ್ ಬೇಡ ಅಂತ ಕೇಳಿದರೆ ಹಾಗೂ ಹಾಗೆ ಗೊತ್ತಾಯ್ತಾ, ಅವ್ರು ಸೇರಿದ್ದ ಸರಿ ರಿಟೈರ್ಮೆಂಟ್ ಡೇಟು ಫಿಕ್ಸ್ ಆಗಿರ್ತದೆ, ಗೊತ್ತಾಯ್ತಾ, ಅವ್ರ ಡೇಟ್ ಡೋಟ್ಗೆ ಕರೆಕ್ಟಾಗಿ ಫಿಕ್ಸ್ ಮಾಡಿಟ್ಬಿಟ್ಟಿರ್ತಾರೆ. ಹುಟ್ಟಿದ್ದು ಸರಿ ಸಾವು ಡಿಸೈಡ್ ಆಗಿರುತ್ತಂತೆ, ನಮಗೆ ಅದು ಗೊತ್ತಿಲ್ಲ ಅಷ್ಟೇ. ಅಲ್ಲಿ ಸರ್ವಿಸಿ ಸೇರಿದ ದಿವಸನೇ ಹೇಗೆ ಅವರಿಗೆ ರಿಟೈರ್ಮೆಂಟ್ ಡೇಟ್ ಫಿಕ್ಸ್ ಆಗುತ್ತೋ. ಭಾಗವತಲ್ಲಿ ಹೇಳ್ತಾರೆ, ವಸುದೇವ ಹೇಳ್ತಾನೆ, ಮೃತ್ಯುರು ಜನ್ಮವತಾಂ ವೀರ ದೇಹೇನ ಸಹಜಾಯತೆ, ಎಂದು ಹುಟ್ಟುತ್ತಾರೋ ಅವತ್ತೇ ಅವರು ಸಾಯೋದ ನಿಶ್ಚಯ, ನಮ್ಗೆ ಓದಕ್ಕೆ ಬರೋದಿಲ್ಲ ಆದ್ರಿಂದ ಯಾವ್ದಾದ್ರು ಸಾಯೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಅಷ್ಟೇ. ಆದರೆ ಅವತ್ತೇ ನಿಶ್ಚಯ ಆಗಿರುತ್ತೆ, ವರ ಕೊಡಕ್ಕೆ ಬರೋದಿಲ್ಲ, ಬೇರೆ ವರ ಕೇಳು ಅಂತ ಹೇಳ್ತಾರೆ. ಆಗ ಅವರು ಯೋಚನೆ ಮಾಡ್ತಾರೆ, ಇದೇ ವರ ತಗೊಂಡಿರಬೇಕು, ಅವ್ರು ಕೊಡೋದಿಲ್ಲ ಅಂತ ಹೇಳಬಾರ್ದು, ಇದೇ ಧೂರ್ತ ಬುದ್ಧಿ, ಇದೇ ವರ ತಗೋಬೇಕು, ಅವ್ರು ಕೊಡೋದಿಲ್ಲ ಅನ್ನಬಾರ್ದು ಅಂತ ಹೇಳಿ, ಹಾಗಿದ್ದರೆ ಅದರ ದೇವತೆಗಳಿಂದ ಸಾವು ಬೇಡ, ಬಲಿಷ್ಠ ಹಾವುಗಳಿಂದ ಸಾವಬೇಡ, ರಾಕ್ಷಸರಿಂದ ಸಾವಬೇಡ, ಯಜ್ಞ ಯಾರೇ ಒಬ್ಬ ವಿದ್ಯಾಧರರಿಂದ ಸಾವಬೇಡ. ಬಲಿಷ್ಠರು ಬಿಟ್ಟು ಎಲ್ಲರಿಂದಲೂ ಕೆಡ್ತಾರೆ, ಇಬ್ಬರನ್ನು ಬಿಡ್ತಾರೆ. ನರ ವಾನರ ನರ ವಾನರರು ಬಿಟ್ಟು ಯಾರಿಂದಲೂ ಸಾವು ಬರ್ಕೊಡು, ಎಲ್ಲ ಕೆಡದ್ರೆ ಕೊಡೋದಿಲ್ಲ ಬ್ರಹ್ಮದೇವರು. ಎರಡು ಕಂಡೀಷನ್, ನರ ವಾನರ ಬಿಟ್ಟು ಕೊಡಿ ಅಂತ ಹೇಳ್ತಾರೆ. ಯಾತಕ್ಕೆ ಇಬ್ಬರು ಬಿಟ್ಟರು ಅಂದರೆ, ನಾನು ದೇವತೆಗಳಿಂದನೇ ಸಾವಿಲ್ಲ ಅಂತ ಹೊರ ತಗೊಂಡ್ರೆ ಬಲಿಷ್ಠ ಏನು ಮಾಡ್ತಾನೆ ಇವತ್ತೆ? ಆದರೆ ಅವ್ರು ಏನು ಮಾಡ್ದ, ಬಲಿಷ್ಠರನ್ನು ಕೇರ್ ಮಾಡಿ ನೆಗ್ಲೆಕ್ಟ್ ಮಾಡ್ದ. ಆಮೇಲೆ ಕಪಿಗಳು ಏನು ಮಾಡ್ತಾನೆ, ನರಡೆ ಮಾಡೋ ವಾದರ ಏನು ಮಾಡ್ತಾನೆ ಅಂತ ಹೇಳ್ಕೊಂಡು ಇಬ್ಬರು ಬಿಟ್ಟು ಯಾರಿಂದನೂ ಸಾವಬೇಡ ಅಂತಾನೆ. ತಥಾಸ್ತು ಅಂತ ಅವ್ರಿಗೆ ಅರ್ಥ ಆಗಲಿಲ್ಲ. ಏನು ತಿಳ್ಕೊಂಡ, ಸಾವಿಲ್ಲ ಅಂತ ಕೊಟ್ಟರು ಅಂತ ತಿಳ್ಕೊಂಡು ಆಗಲ್ಲ. ನರವಾರ ರೂಪ ದೇವತೆಗಳಿಂದನೇ ಸೌದು ಸಾವು ಬರಲಿ ಅಂತ ಅವ್ರು ಕೊಟ್ಟಿತ್ತು. ಇವರಿಗೆ ಅರ್ಥ ಇದ್ದರೆ ತಪಸ್ಸೆ ಅಂತ ಮಾಡ್ತಿದ್ದಿಲ್ಲ ಮೊದಲು, ಅಂತ ಹೊರಡೂ ಕೇಳ್ತಿದ್ದಿಲ್ಲ. ಅವ್ರು ತಥಾಸ್ತು ಅಂತ ಹೇಳಿದರು. ಆಗ ಖುಷಿ ಆಯಿತು ಅವರಿಗೆ, ಆಗ ವರ ಕೊಡ್ತೀವಿ, ಇನ್ನೂ ಎರಡು ವರ ಕೊಡ್ತಾರೆ. ನಮಗೊಂದು ತಲೆ ಸಂಶಯ ಬಂದಿರುತ್ತೆ, ಈಗಾಗಲೇ ಒಂಬತ್ತಲೆ ಕತ್ತರಿಸ್ಕೊಂಡ್ಬಿಟ್ಟಿದ್ದಾನೆ, ಏನಾದರು ಅಂತ ಕೇಳಿದರೆ ಎಲ್ಲ ತಲೆ ವಾಪಸ್ ಬರಲಿ ಅಂತ ಹೇಳಿದ. ಎಲ್ಲ ಕೈಯು ವಾಪಸ್ಸು, ಎಲ್ಲ ತಲೆ ವಾಪಸ್ಸು, ಇದು ವಾಪಸ್ ಬಂತು ಅವರಿಗೆ. ಅಷ್ಟೇ ಅಲ್ಲ, ಇದ್ಮೇಲೆ ಕಾಮರೂಪಿಯಾಗಲಿ, ಇದು ಇಷ್ಟಪಟ್ಟ ರೂಪ ತಗೋಬೋದು. ಸುಂದರನ ಕಾಲ ಶುರುವಾರ್ದ ಅವತ್ತಿಂದ ಅವ್ರ ರೂಪ ಚೇಂಜ್ ಮಾಡ್ಕೊಂಡ್ಬಿಟ್ಟ. ಬ್ರಹ್ಮದೇವರ ವರದಿಂದಾಗಿ ಹುಟ್ಟಿನಿಂದ ವಿಕಾರವಾಗಿ ಹುಟ್ಟಿದ್ರು ಕೂಡ ಸುಂದರವಾಗಿ ಕಾಣ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಬೇಕಾದಾಗ 10 ಕೈ 20 ಕೈ ಇಲ್ಲ ಹೋದ್ರೆ ಇಲ್ಲ, ಸಾಮಾನ್ಯ ಕಾಣೋರು. ಸೀತಾಪರ್ಣಕ್ಕೆ ಅಂತ ಹೋಗ್ತಾನಲ್ಲ, ಅವಾಗ ಆ ರೀತಿ ರಾವಣರಾಗಿ ಹೋಗೋದಿಲ್ಲ, 10 ತಲೆ ಇಟ್ಕೊಂಡು ಹೋಗೋದಿಲ್ಲ. ಸಾಮಾನ್ಯ ಸನ್ಯಾಸಿ ಅಂತ ಹೋಗ್ತಾರೆ, ಬೋಸ ಮಾಡ್ಲಿಕ್ಕೆ ಹೋಗ್ತಾರೆ. ಮಹಾಲಕ್ಷ್ಮಿ ಬೋಸನ ಅವ್ರು ಬೋಸ ಹೋದಾಗ ಮಾಡಿಬಿಟ್ಟು ಇವ್ರು ಇದು ಮಾಡ್ತಾರೆ ಅಷ್ಟೇ ಹೊರತು, ಅದ್ರಲ್ಲಿ 10 ತಲೆ ಇದ್ದವ್ರು ಗೊತ್ತ ಯಾರು ಬೇಕಾದ್ರೂ ಗೊತ್ತಾಗ್ತಾ ಇತ್ತು. ಆ 10 ತಲೆ ಇಲ್ಲದಂತೆ ಹೋಗಿದ್ದ ಆ ಟೈಮ್ನಲ್ಲಿ ತಲೆನೇ ಇಲ್ಲ ಅಂತ ತಿಳ್ಕೊಬೇಕಷ್ಟೆ. 10 ತಲೆ ಅದು 1 ತಲೆನೂ ಇಲ್ಲ ಅಂತ ಅರ್ಥ. ಬೋಸ ಮಾಡ್ಲಿಕ್ಕೆ ಅಂತ ಹೋದ್ರೆ ತಲೆ ಇರೋರು ಮಾಡೋ ಕೆಲಸನೇ ಅಲ್ಲ ಅದು. ಹಾಗೆ ಹೋಗಿದ್ದವ್ರು ಈ ವರ ಬಂತು. ಮತ್ತೆ ಹೇಳ್ತಾರೆ, ನೋಡು ರಾವಣ, ಈ ಕೈಗಳನ್ನು ತಲೆಗಳನ್ನು ಮುಂದೆ ಯಾರು ಕತ್ತರಿಸಿದರೆ ಮತ್ತೆ ಬೆಳೀಲಿ ಅಂತ ಹೊರ ಕೊಡ್ತಾರೆ. ಅದು ಬೇರೆ, ಒಂದು ಹೋಗಿದ್ದು ವಾಪಸ್ ಬರಲಿ, ಇನ್ನೊಂದು ಕಾಮರೂಪಿಯಾಗ, ಮತ್ತೊಂದು ಮುಂದೆ ಕತ್ತರಿಸಿದರೆ ಮತ್ತೆ ಬೆಳೀಲಿ. ಇದು ಯಾವಾಗುತ್ತೆ ಅಂತ ನೀವು ಮುಂದೆ ರಾಮಾಯಣ ಕೇಳಿದಾಗ ಗೊತ್ತಾಗುತ್ತೆ ನಿಮಗೆ. ಇಷ್ಟು ವರ ತೊಗೊಂಡು ಏನು ತಿಳ್ಕೊಂಡು ನಮ್ದೇವ್ರು ಮೋಸನೇ ಹೋಗಿಬಿಟ್ರು, ಸರಿ ಎಂಥ ವರ ಸಿಕ್ತು ಸಾಯೋದಿಲ್ಲ ಅಂತ ತಿಳ್ಕೊಂಡು ಹೊರಟವು. ಆಮೇಲೆ ಕುಂಭಕರ್ಣರ ಹತ್ರ ಹೋದ್ರು, ಮೊದಲು ಹೋಗಿದ್ದು ವಿಭೀಷಣರ ಹತ್ರ ಕ್ರಮ ವ್ಯತ್ಯಾಸ ಹೇಳ್ತಿದ್ದೇನೆ ಅಷ್ಟೇ. ಕುಂಭಕರ್ಣರ ಹತ್ರ ಹೋಗಿ ಇವ್ರಿಗೇನು ವರ ಬೇಕು ಅಂತ ಕೇಳೋದಕ್ಕೆ ಅಂತ ಹೋಗ್ತಾರೆ. ದೇವತೆಗಳೆಲ್ಲ ಬಂದು ಬ್ರಹ್ಮದೇವನು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ದಯವಿಟ್ಟು ಅವನು ಕೇಳೋ ವರ ಕೊಡಬಾರ್ದು, ತಾವು ಅವನು ಮಹಾ ರಾಕ್ಷಸ, ಅವನು ಎಷ್ಟು ರಾಕ್ಷಸ ಅಂದರೆ ಅವನು ಹುಟ್ಟಿದ್ದಂತೆ ತಾಯಿ ಗರ್ಭದಿಂದ, ಋಷಿಮುನಿಗಳೆಲ್ಲ ಟೆನ್ಷನ್ನು ನೋಡ್ತಾ ಇದ್ದರಂತೆ ದುಷ್ಟ ಬರ್ತಿದ್ದಾರೆ ಅಂತೇಳಿ 4 ಮುನಿಗಳನ್ನು ಹಿಡ್ಕೊಂಡು ಬಾಯಲ್ಲಿ ಹಾಕೊಂಡ್ಬಿಟ್ಟಂತೆ. ಆಗಲೇ ಅವನು ಹುಟ್ಟಿತು ಪಾರಡೆ, ಅವನು ಹುಟ್ಟಿರಲಿಕ್ಕೆ ಬರಲು ತಿಂದಿದ್ದ ಹಾಲು ಕುಡಿದಲ್ಲ ಅವನು, 4 ಮುನಿಗಳನ್ನು ಹಾಗೆ ತಿಂದು ಹಾಕಿಬಿಡ್ತಾನೆ. ಅಂಥ ರಾಕ್ಷಸ ವರಡೇ ಇಲ್ಲದೆ ಕೆಲಸ ಮಾಡಿದ ಅವನು, ವರ ಕೊಟ್ಟರೆ ಏನೋ ಮಾಡಿಬಿಡ್ತಾನೆ. ಅದಕ್ಕೆ ಅವನು ಕೇಳಿದ ವರ ಸಿಗಬಾರ್ದು, ಅವನು ವಿದ್ಯೆ ಕೇಳೋದಕ್ಕೆ ಬರ್ತಾನೆ, ವಿದ್ಯೆಯಿಂದ ಲೋಕನಾಶ ಮಾಡ್ತಾನೆ, ಆದ್ದರಿಂದ ಅದು ಕೊಡಬಾರ್ದು ಅಂತ ಕೇಳಿದ ತಕ್ಷಣ ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿ ಸರಸ್ವತಿ ದೇವಿಯನ್ನು ಕರೆದ್ರಂತೆ. ಆ ನಾರಿಗೆಯಲ್ಲಿ ಕೂತ್ಕೊಂಡು ಬೇರೆ ವರ ಶಿಫ್ಟ್ ಮಾಡಿಸ್ಬೇಕು, ಅವರ ಬುದ್ಧಿ ಕೈ ತಪ್ಪಿ ಹೋಗಬೇಕು. ಆಗ ಅವ್ರು ಕೊಡ್ತಾರೆ, ಬಾಯಿ ತೆಗಿತಾರೆ ಕೇಳಲಿಕ್ಕೆ ಅಂತೇಳಿ. ಆಗ ಅವ್ರು ಮಾತಾಡ್ತಾರೆ, ಅವ್ರು ಕೇಳಕ್ಕೆ ಹೋಗಿದ್ದು ವಿದ್ಯೆ ನಿದ್ರೆ ಕೊಡುವಂತ ಕೇಳಿಬಿಡ್ತಾರೆ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ವಿದ್ಯೆ ಹೋಗಿ ನಿದ್ರೆ ಕೇಳಿಬಿಡ್ತಾರೆ, ತಥಾಸ್ತು ಅಂತ ಹೇಳ್ತಾರೆ. ನಮಗೀಗ ಅನಿಸುತ್ತೆ, ನಮ್ಮ ಬಾಯಿ ನಮ್ಮ ಕೈಯಲ್ಲಿಲ್ಲ, ನಮ್ಮ ನಾಲಿಗೆ ನಮ್ಮ ಕೈಯಲ್ಲಿಲ್ಲ, ಮಾತನ್ನು ಏನೋ ಅಂದ್ಬಿಟ್ಟೆ ಗೊತ್ತಾಗಲಿ ಅಂತ ಯಶಸ್ಸು ಅನ್ಕೋತೇವಲ್ಲ, ಅಂಥ ಮಾತು ಬಾಯಿಂದ ಬಂತು. ಅದಕ್ಕೆ ಸರಸ್ವತಿ ದೇವಿ ಕಾರಣ. ಇದು ಅಲ್ಲ, ಸರಸ್ವತಿ ದೇವಿ ಅನುಗ್ರಹ ಮಾಡದೆ ಹೋದರೆ ನಮ್ಮ ಬಾಯಿಂದ ಅಂದ್ಕೊಂಡು ಮಾತು ಹೊರಗೆ ಬರೋದಿಲ್ಲ. ಅದನ್ನು ಹೇಳೋಕ್ಕೆ ಶ್ರೀಕಾರಾಯರು ಬರೀತಾರೆ, ಭವತಿ ಯದನುಭಾವ ದೇಡ ಭೂಕೋಪಿ ವಾಗ್ಮಿ ಜಡಪತಿ ರಪಿ ಜಂತುರ್ಜಾಯತೆ ಪ್ರಾಜ್ಞ ಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀಸ ಮಮ ವಶಸಿ ನಿಧತ್ತಾಂ ಸಡ್ಡಿಧಿಂ ಮಾನಸೇಚ. ಸಕಲ ವಚನ ಚೇತೋ ದೇವತಾ, ಎಲ್ಲರ ಮನಸ್ಸಿನ ಮಾತಿನ ದೇವತೆ ಅಧಿದೇವತೆ ಅಂದರೆ ಸರಸ್ವತಿ ಭಾರತೀಯರು. ಭಾರತಿ ದೇವಿ ವಾಯುಪತ್ನಿ, ಸರಸ್ವತಿ ಬ್ರಹ್ಮಪತ್ನಿ. ಅವರಿಬ್ಬರು ಬ್ರಹ್ಮವಾಯುಗಳು ಸಮ, ಇವರಿಬ್ಬರು ಸಮ. ಅದು ಭಾರತೀಯ ಸಾಮರ್ಥ್ಯ ಹೇಳೋದು ಒಂದೇ, ಸರಸ್ವತಿ ಸಾಮರ್ಥ್ಯ ಹೇಳೋದು ಒಂದೇ ಅಂತ ಹಿರಿಮೆಯನ್ನು ಅಲ್ಲಿ ಕಾಣ್ತೇವೆ. ಅವರು ಕೇಳಿಕೊಂಡ, ಅವ್ರು ಹೇಳ್ತಾನೆ, ವರ್ಷ ಸಹಸ್ರಾಡಿ ಸೊಕ್ತುಂಬಮ ಯಥೇಪ್ಸಿತಂ, ನಾನು 1000 ವರ್ಷಗಳ ಕಣ್ಣು ನಿದ್ದೆ ಹೊಡಿತಾನೆ ಇರಬೇಕು ಅಂತ ಕೇಳಿಬಿಡ್ತಾರೆ. ತಥಾಸ್ತು ಅಂತ ಅಲ್ಲಿಂದ ಬ್ರಹ್ಮದೇವರು ಅದೃಶ್ಯ. ಆಮೇಲೆ ನೋಡ್ತಾರೆ, ಕೇಳಿದ ವರ ಏನು ಅಂದ್ಕೊಂಡಿದ್ದೇನು ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಆಗ ಇದು ನಮಗೆ ಅರ್ಥ ಆಗಬೇಕು. ಇನ್ನೊಂದು ಅಂಶ ಇದೆ, ನಮಗೆಲ್ಲ ತಮಾಷೆಯಾಗಿ ಕಾಣುತ್ತೆ, ಇಂಥ ವರ ಯಾರು ಕೇಳ್ತಾರ, ನಿದ್ರೆ ಬೇಕು ಅಂತ ಕೇಳ್ತಾರ, ಏನೋ ರಾಮಾಯಣ ಹೇಳ್ತೀರಿ ಅಂದರೆ ನಿಮಗೆ ಗೊತ್ತಿಲ್ಲ. ಎಷ್ಟೋ ಹೋದರೆ ನಿದ್ರೆ ಮಾತ್ರ ತೊಗೊಂಡೇ ಬರ್ತಿರೋದು, ಹೆಂಡ ಕುಡಿತಾರೆ ಅದಕ್ಕೆ, ಡ್ರಗ್ಸ್ ತೊಗೊಳತ್ತೆ ಅದಕ್ಕೆ, ನಿದ್ರೆ ಬೈಬೇರಲಿಕ್ಕೆ ತಗೊಳ್ಳೋದು. ತುಂಬ ಜನ ಗೊತ್ತಿಲ್ಲ, ಬಂಗಾರಕ್ಕಿಂತ ಕಾಸ್ಟ್ಲಿ ಅಂದರೆ ಡ್ರಗ್ಸ್, ಗೊತ್ತಾಯ್ತಾ? ಕೆಲವೆಲ್ಲ ಕೊಡ್ತಾರೆ, ಭಯಂಕರವಾದ ಡ್ರಗ್ಸ್ ಇರುತ್ತಲ್ಲ, ಚಿನ್ನಕ್ಕಿಂತ ಕಾಸ್ಟ್ಲಿ ಅದು, ಅದನ್ನು ಕ್ಯೂ ನಿಂತು ತಗೋತಾರೆ. ಅದು ಯಾರು ಹುಡುಗರು ತಗೋತಾರೆ ಗೊತ್ತಾಯ್ತಾ? ಎಷ್ಟೋ ಜನ ಒಂದು ಯಂಗ್ ಪೀಪಲ್ಗೆ ಒಂದು ಶಾಪ ಇದ್ದಾಗರು ಎಷ್ಟೋ ಜನಗಳು ಎಲ್ಲೋ ತಿಂದುಬಿಟ್ಟು ಮೈಯೆಲ್ಲ ಕಚ್ಕೋತಾರೆ. ಅದು ಇಲ್ಲದಾಗ ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ, ಚಟ ಬಂದ್ಬಿಡುತ್ತೆ. ಕೊನೆಗೆ ಶತ್ರು ಪರವಾಗಿಲ್ಲ, ತಾವು ತಿನ್ನಬೇಕು ಅಂತ ಭಾವನೆ ಬರುತ್ತೆ, ಅದು ದುಶ್ಚಟವಾಗಿ ಬೆಳೆಯುತ್ತೆ. ಅವತ್ತು ಒಬ್ಬ ಕುಂಭಕರ್ಣ ಇದ್ದಿದ್ದಕ್ಕೆ ಏನೇನೋ ಆಗೋಯ್ತು, ಎಷ್ಟು ಕುಂಭಕರ್ಣ ಹುಟ್ಟಿದ್ದಾರೆ ಅಂತ ಗೊತ್ತಾಗಿಬಿಟ್ರೆ ಇವತ್ತು ಏನು ಆಶ್ಚರ್ಯ ಮಾಡೋದು. ನಮ್ಮ ನಿದ್ರೆ ಮಾತ್ರ ಕೊಡಿ ಅಂತ ಕೇಳಿದರೆ ಕುಂಭಕರ್ಣಲ್ಲಿ ಮಾಡಿ ಅಂತ ಅರ್ಥ, ಸಣ್ಣ ಸಣ್ಣ ಕುಂಭಕರ್ಣ ಆಗ್ತಾರೆ ಅಂತ ಅರ್ಥ. ನಿದ್ರೆ ಹೋ ಎಚ್ಚೆತ್ತು ಇರೋ ಕಂಡೆ ಮಾಡವೆ ಅಂತ ಶಾಸ್ತ್ರ ಹೇಳಿದರೆ ಮಲಕೊಡಕ್ಕೆ ಹೊರ ಕೇಳಿದ್ರೆ ಏನು ಮಾಡಬೇಕು? ನಾವು ನಿದ್ರೆ ಹೋಗಲಿ ಅಂತ ಹೊರ ಕೇಳಬೇಕು, ನಿದ್ರೆ ಬರಲಿ ಅಂತ ಕೇಳಬೇಕು. ಕುಂಭಕರ್ಣ ಅಂತ ಕೆಟ್ಟ ವರ ಕೇಳ್ತಾರೆ. ಆ ವೇಳೆ ವಿಭೀಷಣ ಹತ್ರ ಹೋದ್ರಂತೆ, ವಿಭೀಷಣ ನಿನಗೇನಿರಬೇಕು ಅಂತ ಕೇಳ್ತಾರೆ. ವಿಭೀಷಣದು ಹತ್ತಾರು ತಪಸ್ಸು ಮಾಡಿದವನೇ, ಅವ್ರ ರೀತಿಯೇ ಬೇರೆ. ಅತ್ತಿಂದ ಪಾಠ ಕಲಿಬೇಕು ನಾವು. ಯುತ ನೋಡಿದರೆ ನಿದ್ರೆ ಕೇಳಿದ, ಆತ ನೋಡಿದರೆ ಚಿರಂಜೀವಿತ್ವ ಕೇಳಿದ, ಆದರೆ ವಿಭೀಷಣ ಯಾವುದೂ ಕೇಳಲಿಲ್ಲ. ಒಂದು ಮಾತು ಹೇಳ್ತಾನಾತ ಬ್ರಹ್ಮದೇವರೇ, ಪರಮಾಪದ್ಗತಶ್ಯಾಪಿ ಧರ್ಮೇ ಮಮ ಮತಿರ್ಭವೇ ಅಂತ ಕೇಳಿದ ಮಾತು. ಪರಮಾಪದ್ಗತಶ್ಯಾಪಿ ಧರ್ಮೇ ಮಮ ಮತಿರ್ಭವೇ, ಎಂಥ ಆಪತ್ತಿ ನಾನು ಸಿಕ್ಕಾಕೊಂಡ್ರು ಕೂಡ ನನ್ನ ಬುದ್ಧಿ ಧರ್ಮದ ಹಾದಿಯನ್ನು ಬಿಟ್ಟು ಹೋಗಬಾರದು ಅಂತ ವರ ಕೊಡಿ ಅಂತ ಕೇಳ್ತ. ಭೀಷಣರ ಮಾತು ಅಂದರೆ ಇವತ್ತಿಗೂ ಅದು ಇದ್ದಾಗಿ ಮಂತ್ರ ಇದ್ದಾಗಿ ಅದು ಯಾವಾಗ ಪರಮಾಪದ್ಗತ ಶಾಪಿ, ಎಂಥ ಆಪತ್ಕಾಲಕ್ಕೆ ಒಳಗಾದರೂ ಎಂಥ ದಾರಿ ತಪ್ಪು ಪ್ರಸಂಗ ಬಂದರೂ ನನ್ನ ಬುದ್ಧಿ ದಾರಿ ತಪ್ಪಬಾರದು, ಧರ್ಮದ ಹಾದಿ ತಪ್ಪಬಾರದು. ತಷ್ಟ ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿ ಒಂದು ವರ ಕೊಡ್ತಾರೆ, ನೀವು ಚಿರಂಜೀವಿ ಆಗು ಅಂತ ಹೇಳಿಬಿಡ್ತ. ಅವರಿಬ್ಬರಿಗೂ ಸಿಗಲಿಲ್ಲ, ಇವರೇ ಸಿಕ್ತದು. ರಾವಣನೇ ಬೇಕಿತ್ತು ಸಿಗಲಿಲ್ಲ, ಕುಂಭಕರ್ಣ ಕೇಳಲಿಕ್ಕೆ ಆಗಲಿಲ್ಲ, ವಿಭೀಷಣ ಕೇಳಲೇ ಇಲ್ಲ. ಆದರೆ ಕೇಳದೆ ಬಂದ ವರ ಚಿರಂಜೀವಿತ್ವ. ಅದು ಏನು ಕೇಳಿದ? ಧರ್ಮದಲ್ಲಿ ಮತಿ ಇರಬೇಕು, ಚಿರಂಜೀವಿ ಆಗುತ್ತೆ ಇಷ್ಟೇ. ಧರ್ಮವನ್ನು ಬಿಟ್ಟರೆ ಮನುಷ್ಯ ಸಾಯ್ತಾರೆ, ಧರ್ಮವನ್ನು ಬಿಡೋದಾದ್ರೆ ಬದುಕ್ತಾರೆ. ಇವತ್ತು ನೀವು ಆಫೀಸ್ಗೆ ಹೋಗಿ ಸರಿಯಾಗಿ ಕೆಲಸ ಮಾಡೋದು ಕೇಳಿದ್ರೂ ಬಿಡೋದಿಲ್ಲ ಅವನ್ನ. ರಿಟೈರ್ಮೆಂಟ್ ಕೇಳಿ ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ರಿಟೈರ್ ಆದರೆ ಎಕ್ಸ್ಟೆನ್ಷನ್ ಕೊಡ್ತಾರೆ ಮತ್ತೆ ಅವನಿಗೆ, ಅದಕ್ಕೆ ಇರಬೇಕು ಅಂತ ಹೇಳ್ತಾರೆ. ಇವ್ರು ಮಾಡೋದನ್ನ ಕಂಪಲ್ಸರಿ ರಿಟೈರ್ಮೆಂಟು ಸಸ್ಪೆಂಡ್ ಮಾಡ್ತಿರ್ತಾರೆ. ದಾರಿ ತಪ್ಪಿದ ಸಸ್ಪೆನ್ಷನ್ ಅಂದರೆ ಅಪಮೃತ್ಯು ಇದ್ದ ಹಾಗೆ, ಗೊತ್ತಾಯ್ತಾ? ಸಸ್ಪೆನ್ಷನ್ ಮೇಲೆ ಕೂಡ ನಾಶ ಮಾಡೋದು, ಇದು ಉದ್ಧಾರ ಮಾಡೋದು. ಧರ್ಮದಿಂದ ಬದುಕೋದನ್ನು ಕೊಲ್ಲೋದಕ್ಕಾಗೋದಿಲ್ಲ. ಧರ್ಮನ ಯಾರು ಹಿಡಿತಾರೋ ಯಮಧರ್ಮ ಹತ್ರ ಬರೋದಿಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಧರ್ಮನ ಹಿಡಿದವರ ಹತ್ರ ಯಮಧರ್ಮ ಬರೋದಿಲ್ಲ. ವಾದಿರಾಜ ಸ್ವಾಮಿಗಳ ಮಾತು ಕುಡಿಸುವುದನ್ನು ಹೇಳ್ತಾರೆ, ಧರ್ಮ ದ್ವಿತೀಯನಾದವನನ್ನು ಯಮಧರ್ಮ ಮುಟ್ಟೋದಿಲ್ಲ. ಅಂದರೆ ಸಾವು ಬರೋ ಅಪಮೃತ್ಯು ಬರೋದಿಲ್ಲ, ಸಾವು ಬರೋದಿಲ್ಲ. ಇವತ್ತು ರಾಯರಿಗೆ ಯಾತಕ್ಕೆ ಇಷ್ಟು ದಿವಸ ಆರಾಧನೆ ಎಷ್ಟು ಭಯ ನಡೀತಾ ಇದೆ? ಸತ್ಯ ಧರ್ಮರತಾಯಚ, ಯಾರು ಸತ್ಯವನ್ನು ಬಿಡೋದಿಲ್ಲ ಧರ್ಮವನ್ನು ಬಿಡೋದಿಲ್ಲ ಅವರನ್ನು ದೇವರು ಎಂದೂ ಕೂಡ ಇರಲಿಕ್ಕೆ ಬಿಡ್ತಾರೆ, ಕರ್ಕೊಂಡು ಹೋಗೋದಿಲ್ಲ, ಲೋಕೋದ್ಧಾರ ಮಾಡಿ ಅಂತ ಬಿಡ್ತಾರೆ. ಈಗ ನಮಗೆ ಅರ್ಥ ಆಗುತ್ತೆ, ನಿಮ್ಮ ಜೀವನದ ಯಶಸ್ಸಿಗಿರೋ ದೊಡ್ಡ ಸೂತ್ರ ಅಂದರೆ ಧರ್ಮ, ಧರ್ಮೋ ರಕ್ಷಿತ ರಕ್ಷಿತ. ಅದಕ್ಕೆ ಇದು ಉದಾಹರಣೆ ಇರುವ ನಮಗೇನು ಅನಿಸುತ್ತಾಗಿದ್ದರೆ ನಾವೆಲ್ಲರೂ ಕೂಡ ಈ ಶ್ಲೋಕ ಹೇಳ್ಕೊಂಡಿರ್ಬೋದಲ್ಲ, ಪರಮಾಪದ್ಗತ ಶ್ಯಾಪಿ ಧರ್ಮೇವ ಭವತಿರ್ಭವೇತ್ ಅಂತ ಹೇಳ್ಬೋದಲ್ಲ ಅಂತ ಕೇಳಿದರೆ, ಆ ಶ್ಲೋಕ ಹೇಳಬೇಡಿ. ಗಾಯತ್ರಿ ಮಂತ್ರ ಹೇಳೋದೇ ಅದನ್ನು, ಧಿಯೋ ಯೋನ ಪ್ರಚೋದಯ, ಅದೇ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಹೇಳಿ, ಅದು ವೇದ ಮಂತ್ರ. ಇದು ವಿಭೀಷಣ ಬಾಯಿಂದ ಬಂದ ಪೌರುಷೇಯ ವಾಕ್ಯ, ಅದು ವೇದ ಮಂತ್ರ. ಆದ್ದರಿಂದ ವೇದ ಮಾತಾತು ಗಾಯತ್ರಿ, ಎಲ್ಲ ವೇದಗಳ ಸಾರ ಅದೇ. ನಮ್ಮ ಬುದ್ಧಿ ಧರ್ಮದ ಹಾದಿಯನ್ನು ತಪ್ಪದಂತೆ ಇರಲಿ ಅಂತ ಕೇಳೋದೇ ಎಲ್ಲರ ಅಭೀಕ್ಷೆ. ಆದ್ದರಿಂದ ಗಾಯತ್ರಿ ಮಂತ್ರ ಅದನ್ನು ಹೇಳೋದ್ರಿಂದ ಗಾಯತ್ರಿ ಮಂತ್ರವನ್ನು ಸಕಾಲಕ್ಕೆ ಮೂರು ಹೊತ್ತು ಪ್ರತಿ ದಿವಸ ಮಾಡೋರ ಬುದ್ಧಿ ದಾರಿ ತಪ್ಪೋದಿಲ್ಲ ಅಂತ ತಾತ್ಪರ್ಯ. ವಿಭೀಷಣರ ಮಾತು ನಮಗೆ ಗಾಯತ್ರಿ ಮಂತ್ರದ ಪ್ರಭಾವ ಹೇಳ್ತಾಯಿದೆ. ಗಾಯತ್ರಿ ಮಂತ್ರಕ್ಕೂ ರಾಮಾಯಣಕ್ಕೂ ಗಂಟು ಹಾಕಬೇಕಾ ಅಂತ ಪ್ರಶ್ನೆ ಮಾಡಿದರೆ, ಗಾಯತ್ರಿ ರಾಮಾಯಣ ಅಂತ ಅದಕ್ಕೆ ಹೆಸರಿದೆ, ಗಾಯತ್ರಿ ರಾಮಾಯಣ ಅಂತ ಕರೀತಾರೆ. ಏನು ಗಾಯತ್ರಿ ರಾಮಾಯಣ ಅಂದ್ರೇನು? ರಾಮಾಯಣದಲ್ಲಿ ಗಾಯತ್ರಿ ಮಂತ್ರದ ಅರ್ಥ ಇದೆ, ಗಾಯತ್ರಿ ಮಂತ್ರನೇ ಬಂದಿದೆ ಅಂತ ಅರ್ಥ. ಗಾಯತ್ರಿ ಮಂತ್ರದ ಅರ್ಥ ಇದೆ, ಗಾಯತ್ರಿ ಮಂತ್ರನೇ ರಾಮಾಯಣದಲ್ಲಿದೆ. ಅದು ಹೇಗಿದೆ? ಒಳ್ಳೆ ಉದಾಹರಣೆ, ನಿನ್ನೆ ಹೇಳ್ತೀವಿ ಇವತ್ತು ಹೇಳ್ತೀನಿ ಅಂತ ಹೇಳಿದ್ದಲ್ಲ, ಅದೇ ವಿಷಯ. ಗಾಯತ್ರಿಗೂ ರಾಮಾಯಣಕ್ಕೆ 24,000 ಶ್ಲೋಕ ಇದೆ. ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದ 24,000 ಶ್ಲೋಕ ಇದೆ. ಗಾಯತ್ರಿಯಲ್ಲಿ 24 ಅಕ್ಷರ ಇದೆ, 24 ಅಕ್ಷರ 24,000 ಶ್ಲೋಕ. ಇಷ್ಟೇ ಅಲ್ಲ, ಗಾಯತ್ರಿ ಮಂತ್ರದಕ್ಕೂ ಇದಕ್ಕೆ ಇನ್ನೊಂದೇನು ಸಂಬಂಧ ಅಂದರೆ, ಗಾಯತ್ರಿ ಮಂತ್ರದ ಮೊದಲ ಅಕ್ಷರ ಯಾವುದು? ತತ್ಸವಿತುರುವರೆಣ್ಯಂ, ತತ್ ತನ್ ಶುರುವಾಗ. ವಾಲ್ಮೀಕಿ ರಾಮಾಯಣ ಶುರುವಾಗೋದು ಹಾಗಾಗಿ ತಪಸ್ವಾಧ್ಯಾಯ ದಿನತ ನೀನು ಓದಿದ್ದೆ, ಮೊದಲು ತಕಾರದಿಂದಲೇ ಪ್ರಾರಂಭ. ಗಾಯತ್ರಿ ಮಂತ್ರದ ಮೊದಲ ಅಕ್ಷರ, ವಾಲ್ಮೀಕಿ ರಾಮಾಯಣದ ಮೊದಲ ಅಕ್ಷರ, ಎರಡೂ ತಕಾರನೇ. ಅಷ್ಟೇ ಅಲ್ಲ, ಅಲ್ಲಿ 24 ಅಕ್ಷರ ಇದೆ, 24,000 ಶ್ಲೋಕ ಇದೆ. ಮೊದಲನೇ ಸಾವಿರದ ಮೊದಲನೇ ಶ್ಲೋಕ ಇಟ್ಕೊಳ್ಳಿ, 2,000 ಮೊದಲನೇ ಶ್ಲೋಕ ಇಟ್ಕೊಳ್ಳಿ, 3,000 ಮೊದಲ ಶ್ಲೋಕ ಇಟ್ಕೊಳ್ಳಿ, ಮೊದಲ ಅಕ್ಷರ ಎಲ್ಲ ಸೇರಿಸಿ. ತತ್ಸವಿತುರುವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಯೋ ಯೋರ ಪ್ರಚೋದಯ, ಗಾಯತ್ರಿ ಮಂತ್ರ ಆಗಿಬಿಡುತ್ತೆ. ಅದಕ್ಕೆ ಗಾಯತ್ರಿ ರಾಮಾಯಣ ಅಂತ ಕರೆಯೋದು. ಸರಿಯಾಗಿ ಜಾತಿ ಇವತ್ತೆಲ್ಲರೂ ಒಂದು ಹಾಡು ಬರೀತಾರಲ್ಲ, ಮೊದಲೇ ಅಕ್ಷರ ಸೇರಿಸಿಬಿಟ್ರೆ ಓದಕ್ಕೆ ಬರೋ ಫಸ್ಟ್ ಬಂದಿದ್ದು ರಾಬಾಡದಿಂದ. ಮೊದಲೇ ಅಕ್ಷರ ಸೇರಿಸಿದ ತಕ್ಷಣ ಪೂರ್ತಿ ಹೆಸರು ಬರಬೇಕು. ಗಾಯತ್ರಿ ಮಂತ್ರನೇ ಬರಬೇಕಾಗಿ ಮಾಡಿರೋದ್ರಿಂದ ವಾಲ್ಮೀಕಿ ರಾಮಾಯಣದ 24,000 ಶ್ಲೋಕದ ಪಾರಾಯಣ ಗಾಯತ್ರಿ ಮಂತ್ರ ವಿಸ್ತೃತವಾದ ಪಾರಾಯಣ ಇದ್ದಾಗ. ರಾಮಾಯಣ ಪ್ರತಿಪಾದ್ಯ ಯಾರು? ರಾಮದೇವ. ಗಾಯತ್ರಿ ಪ್ರತಿಪಾದ್ಯ ಯಾರು? ರಾಮದೇವ. ನಾರಾಯಣ ಅಂದರೆ ರಾಮದೇವರು ಒಂದೇ. ಆದ್ದರಿಂದಾಗಿನೇ ದೇಹ ಸದಾ ಸವಿತೃ ಮಂಡಲ ಮಧ್ಯವರ್ತಿ. ರಾಮ ಯಾರು ವಂಶದಲ್ಲಿ ಅವತಾರ ಮಾಡಿದ್ದಾನೆ? ಸೂರ್ಯವಂಶದಲ್ಲಿ. ಗಾಯತ್ರಿಯಲ್ಲಿ ಏನು ಮಾಡ್ತೇವೆ? ಸವಿತೃ ಮಂಡಲ ಮಧ್ಯವರ್ತಿ ಮಾಡ್ತೇವೆ. ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಹೋಗುತ್ತೆ. ಗಾಯತ್ರಿ ಮಂತ್ರಕ್ಕಿರೋ ಸಂಬಂಧ ಗೊತ್ತಾದರೆ ವಾಲ್ಮೀಕಿ ರಾಮಾಯಣ ಕೇಳಿದ ದೊಡ್ಡ ಗುರು ತಗೊಂಡ್ರೆ ತಪ್ಪದೆ ಸಂಧ್ಯಾವಂದನೆ ಮಾಡಬೇಕು, ಗಾಯತ್ರಿ ಮಂತ್ರ ಹೇಳಬೇಕು. ಎಂಥ ಸಿದ್ಧಿ ಬರುತ್ತೆ ಅದಕ್ಕೆ ಸಾಕ್ಷಿ. ಆ ಹಿನ್ನೆಲೆಯಲ್ಲಿ ಅಪೂರ್ವವಾದಂಥ ಸಿದ್ಧಿಯನ್ನು ಆತ ಕಳೆದ ಗಳಿಸಿದ ವಿಭೀಷಣ. ಇನ್ನೊಂದು ವರ ಕೇಳ್ತಾನೆ ಚಿತ್ರವರ, ಸ್ವಾಮಿ ಇನ್ನೇನು ಇಲ್ಲ, ಇದು ಕೇಳಿದ್ರೆ ಅದು ಕೇಳಿದ್ರ ಫಲ ವಿಭೀಷಣ ಇವತ್ತಿಗೂ ಇದ್ದಾರೆ ಗೊತ್ತಾಯ್ತು. ಅವತ್ತಲ್ಲ, 2 ಕೋಟಿ ವರ್ಷದ ಹಿಂದಿನ ಕತೆ. ರಾಮಾಯಣ ನಡೆದಿದ್ದು ಈ ತ್ರೇತಾಯುಗದಲ್ಲ, 24ನೇ ತ್ರೇತಾಯುಗದಲ್ಲಿ. 2 ಕೋಟಿ ವರ್ಷ ಆಗೋಗಿದೆ, ವಿಭೀಷಣ ಇನ್ನೂ ಇದ್ದಾನೆ ಅಂತ ತಿಳ್ಕೊಂಡ್ರೆ ಎಂಥ ವರ ಬ್ರಹ್ಮದೇವರದು, ಎಂಥ ಅನುಗ್ರಹ ಪಡ್ಕೊಂಡ ಪುಣ್ಯಾತ್ಮ. ಧರ್ಮದ ಸ್ಥಿತಿ ಶಾಶ್ವತ ಬದುಕ ದೊಡ್ಡ ಸಾಕ್ಷಿ. ಈ ರೀತಿ ಒಬ್ಬ ಧರ್ಮ ಪಾಲನೆ ಮಾಡಿದ ಭೀಷಣನೇ ಹಾಗಿದ್ದಾಗ ಭಗವಂತ ರಾಮದೇವರ ಹೆಸರು ಯಾವ ಕಾಲದಲ್ಲಿ ಬರಲಿಕ್ಕಾಗುತ್ತೆ? ಜನಗಳು ಪರಮಾತ್ಮರ ಹೆಸರು ಸದಾ ಕಾಲವೂ ಕೂಡ ಏಕೋ ನಾರಾಯಣಾಸಿ ನ ಬ್ರಹ್ಮಾನಚ ಶಂಕರ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾತ್ ಸಾಧಯಾಮ್ಯ. ಇದೆಲ್ಲ ತಿಳ್ಕೊಂಡವರಿಗೆ ಯಾವ ಯೋಚನೆ ಕೂಡ ಬರದಂತೆ ರಾಮಾಯಣವನ್ನು ಕಾಪಾಡುತ್ತದೆ. ಆಮೇಲೆ ಅದು ಕೇಳಿದ ಇನ್ನೊಂದರ ಯಾವುದು ಗೊತ್ತಾ? ಅಶಿಕ್ಷಿತಂಚ ಬ್ರಹ್ಮಾಸ್ತ್ರಂ ಭಗವನ್ ಪ್ರತಿಭಾತುವೇ. ಇನ್ನೊಂದು ವರ, ನಾನು ಬ್ರಹ್ಮಾಸ್ತ್ರ ನಾನು ಕಲಿಯೋದಿಲ್ಲ, ಅದಾಗಿದ್ದಾರೆ ಬರಬೇಕು ಅಂತ ಕೇಳ್ತಾನೆ. ನಾನು ಯಾರಲ್ಲೂ ಓದೋದಿಲ್ಲ, ಕಲಿಯೋದಿಲ್ಲ, ಬ್ರಹ್ಮಾಸ್ತ್ರ ತಾನಾಗಿ ಬರಬೇಕು ಅಂತ ಕೇಳ್ತಾನೆ. ತಥಾಸ್ತು ಅಂತ ಹೇಳ್ತಾರೆ. ವಿಷಣ್ಣ ಬ್ರಹ್ಮದೇವರೇ ಕೇಳ್ತಾರ ಅದರಿಂದ ಒಂದು ಬ್ರಹ್ಮಾಸ್ತ್ರ ಭಾವಿ ಬ್ರಹ್ಮ ಬಂದಿರುತ್ತೆ. ನಾವಿಂಥವರು ನಾವೊಂದು ಕೇಳಬೇಕಿಂತವರನ ಬ್ರಹ್ಮಾಸ್ತ್ರ ಓದದೆ ಹೋದರೂ ಬರಲಿ ಅಂತ ಕೇಳಿದ್ದಲ್ಲ, ಭಾವಿ ಬ್ರಹ್ಮದೇವರ ಶಾಸ್ತ್ರ ನಿಮಗೆ ಅರ್ಥ ಆಗಲಿ ಅಂತ ಕೇಳಿಬಿಟ್ರೆ ಮುಗಿದು. ಆ ವಿಭೀಷಣದ 2 ಚಿರಂಜೀವಿತ್ವ ಆಯ್ತಾನೆ. ಆ ಧರ್ಮಾಚರಣೆ, ಆಚಾರ ಶಾಸ್ತ್ರ ಓದು, ಇನ್ನೇನು ಬೇಕು ಅದಕ್ಕಿಂತ? ಜೀವನದ ಪರಮಸಿದ್ಧಿಗಳು 2, ಧರ್ಮಾಚರಣೆ ಅಂದರೆ ಆಚಾರ, ಆಚಾರ ಶಾಸ್ತ್ರ ವಿಚಾರ. ಆಚಾರ ವಿಚಾರ ಇತ್ತು ಅಂದರೆ ನಮ್ಮ ಜೀವನ ಸಾರ್ಥಕ ಅಂತ. ಒಂದು ಪಕ್ಷಿ ಇರ್ತದೆ, ಒಂದು ರೆಕ್ಕೆ ಕಟ್ ಮಾಡಿ ಹಾರಕ್ಕೆ ಸಾಧ್ಯನೇ ಇಲ್ಲ. 2 ರೆಕ್ಕೆ ಇದ್ದ ಬಾದ 2 ರೆಕ್ಕೆ ಕಟ್ ಮಾಡಿ ಗೋವಿಂದ ಮುಗಿದು, ಯೋಚನೆ ಮಾಡಾಗಿಲ್ಲ. 2 ರೆಕ್ಕೆ ಇವತ್ತು 2 ಆಚಾರ ವಿಚಾರ 2 ಬಿಟ್ಟಿದ್ದಾರೆ ಅಂದರೆ 2 ರೆಕ್ಕೆ ಕಟ್ಟಾದ ಪಕ್ಷಿ ಇದ್ದಾಗ. ಜೀವ ಪಕ್ಷಿ, ವಾಸುಪರಣ ಸಯುಜಾ ಸಖಾಯ. ಜೀವ ಒಬ್ಬ ಪಕ್ಷಿ, 2 ರೆಕ್ಕೆಗಳು, ಒಂದು ಆಚಾರ ಒಂದು ವಿಚಾರ. 2 ಇತ್ತಂದ್ರೆ ಹಾರ್ತಾ ಇರ್ತಾರೆ, ಹಾರುವ ಹಾರ್ಕೊಂಡು ಹೋಗ್ತಾ ಇರ್ತಾರೆ. 1 ರೆಕ್ಕೆ ಕಟ್ಟಾದರೂ ಮುಗಿತು, ಆಚಾರ ಹೋದರೂ ಮುಗಿತು, ವಿಚಾರ ಹೋದರೂ ಮುಗಿತು. 2 ಹೋದರೆ ಕಚೇರಿ ಮುಗಿತಲ್ಲ. 1 ರೆಕ್ಕೆ ಹೋದರೆ ಹಾರಲಕ್ಕೆ ಬರೋದಿಲ್ಲ, 2 ರೆಕ್ಕೆ ಹೋದರೆ ಪ್ರಾಣಗಳು ಸತ್ತು ಹೋಗ್ಬಿಡ್ತಾರೆ ಅಷ್ಟೇ. ಇವತ್ತು 2 ಬಿಟ್ಟು ಬದುಕೋ ಪ್ರಯತ್ನ ಮಾಡ್ತಿದ್ದಾರೆ ಜನ. 6 ಗಂಟೆ ಮನೆ ಬಿಟ್ಟು ರಾತ್ರಿ 12ಕ್ಕೆ ಮನೆ ಬಂದರೆ ಏನು ಆಚಾರ ಮಾಡ್ತಾನೆ, ಏನು ವಿಚಾರ ಮಾಡ್ತಾನೆ, ಏನೇನೂ ಇಲ್ಲ. ನಾವು ಮರ್ತು ಬಿಡ್ತೇವೆ ಅದು. ನಮ್ಮ ಯಾವುದೇ ಕೆಲಸ ಹೊಟ್ಟೆಪಾಡು ಅನಿವಾರ್ಯ ಇರಲೇಬೇಕು, ತಪ್ಪಲ್ಲ. ಆದರೆ ಹೊಟ್ಟೆನೇ ದೊಡ್ಡದಲ್ಲ, ಅದೇ ಆಗಿಬಿಡಬಾರದು. ಮತ್ತೆ ಹೊಟ್ಟೆ 24 ತಾಸು ತಿಂತಕೊಳ್ಳೋಕ್ಕಾಗುತ್ತಾ? 24 ತಾಸು ಕೇಳ್ಬೋದು, 24 ತಾಸು ತಿನ್ನಕ್ಕಾಗುತ್ತಾ? ಪರೀಕ್ಷಿದ್ರಾದ 7 ದಿವಸ ನಾನ್ ಸ್ಟಾಪ್ ಭಾಗವತ ಕೇಳಿದ. ಗಿನ್ನೆಸ್ ದಾಖಲೆ ಕೂಡ 7 ದಿವಸ ಯಾರು ಊಟ ಮಾಡಿದವರಿಲ್ಲ ಇವತ್ತಿನವರಿಗೂ ಕೂಡ. 7 ದಿವಸ ನಾನ್ ಸ್ಟಾಪ್ ತಿಂದವರು ಯಾರು ಇರ್ತಾರೆ? ಇದ್ರೆ ಇರ್ತಾರೆ, ಸ್ಪೆಷಲ್ನಲ್ಲಿ ಇರ್ತಾರೆ ಹೊರತು ಸತ್ತೋಗಿರ್ತಾರೆ ಅಷ್ಟೇ. ತಿನ್ನಕ್ಕಾಗೋದಿಲ್ಲ, ಅದು ವಾಮಿಟ್ ಆಗಿ ಹೋಗ್ಬಿಡುತ್ತೆ. ತಿಳಿದಿದ್ದು ವಾಮಿಟ್ ಆಗೋದಿಲ್ಲ, ಜೀರ್ಣ ಆಗುತ್ತೆ. ತಿಂದಿದ್ದೆಲ್ಲ ವಾಮಿಟ್ ಆಗುತ್ತೆ, ಗೊತ್ತಾಯ್ತಾ? ಆದ್ದರಿಂದ ಮನುಷ್ಯರ ಹೊಟ್ಟೆಗೆ ಮಿತಿ ಇರಬೇಕು, ತಲೆಗೆ ಮಿತಿ ಇರಬಾರದು ಅಂತ ಹೇಳಿದ. ಉಲ್ಟಪಟ್ಟ ತಲೆಗೆ ಮಿತಿಯಲ್ಲ, ನೋ ಫುಡ್ ಅಟ್ ಆಲ್. ಹೊಟ್ಟೆ ತುಂಬ ಫುಡ್ ಹಾಕಿದ್ರೆ ಏನು ಪ್ರಯೋಜನ? ವಿಭೀಷಣರ ಜೀವನ ಭಾರಿ ದೊಡ್ಡ ಜೀವನ, ಅದನ್ನು ನೆನ್ಕೋಬೇಕು. ಚಾತುರ್ಭಾಷ್ಯ ಕಾಲಕ್ಕೆ ಯಾಕೆ ನೆನಪು ಮಾಡ್ಕೋಬೇಕು? ಕಾರಣ ಇದೆ. ಶ್ರೀ ರಂಗನಾಥ ಮಲಗಿದ ದೇವರು, ಮಲಗಿದ್ದೇವರು ಚಾತುರ್ಭಾಷ್ಯ ಅಂತ ಅರ್ಥ. ರಂಗನಾಥ ಮಲಗಿಬಿಟ್ಟಿದ್ದಾರೆ ಅಂದರೆ ಅದು ಹೇಗೆ ಬರೀ ಯೋಗರಿದ್ರೆ ಕಣ್ಣು ಬಿಚ್ಕೊಂಡು ಮಲಗಿಲ್ಲ, ನಮ್ಮ ನೋಡ್ತಾ ಮಲಗಿದ್ದಾರೆ ಅಷ್ಟೇ. ಕೆಲವು ವಾಚ್ ಮಾಡಬೇಕಾದ್ರೆ ಕಣ್ಣು ಬಿಚ್ಕೊಂಡ್ರೆ ಬಿಚ್ಕೊಂಡ್ರೆ ತಪ್ಪು ಅರ್ಥ ತಕ್ಷ ಸಿಕ್ಕಿಬಿಡ್ತಾರಲ್ಲ ಟೈಮ್, ಚೆಕ್ ಮಾಡೋದಕ್ಕೋಸ್ಕರ ಬಿಚ್ಕೊಂಡಾಗ. ಆದ್ರೆ ಪೂಜೆ ಮಾಡೋದು ಯಾರು ಗೊತ್ತೇನು? ವಿಭೀಷಣ ಬಂದು ಪೂಜೆ ಮಾಡ್ತಾರೆ ಅಂತ ಹೇಳಿದ. ರಾಮದೇವರು ವಿಭೀಷಣರಿಗೆ ರಂಗನಾಥ ದೇವರನ್ನು ಕೊಟ್ಟರು. ಅದನ್ನು ಅಯೋಧ್ಯೆಯಿಂದ ತಗೊಂಡು ಹೊರಟಂತೆ ಲಂಕಾಪಟ್ಟಣಕ್ಕೆ ಹೋಗ್ತಾ, ಬದ್ದೆಯಲ್ಲಿ ಇಡಬಾರ್ದು ಅಂತ ಹೇಳಿದ್ರಂತೆ. ಅಲ್ಲಿ ಸಂಧ್ಯಾವಿದ್ದ ಕಾವೇರಿ ನದಿ ಕಾಣಿಸ್ತು, ಸಂಧ್ಯಾನ ಮಾಡಕ್ಕೆ ಹಿಡಿದ ಇಟ್ಟ ಅಲ್ಲೇ ಉಳ್ಕೊಂಡ್ಬಿಟ್ಟು ಮತ್ತೆ ಬರದಂತೆ ಆಯಿತು. ಅದು ಆದ್ಯ ಸ್ವಯಂಭಕ್ತ ಅಂದ್ರೆ ಅದೇನು? ಮೊದಲೇ ಸ್ವಯಂಭಕ್ತ 8 ಸ್ವಯಂಭಕ್ತ ಕ್ಷೇತ್ರಗಳಲ್ಲಿ ಮೊದಲೇ ಸ್ವಯಂಭಕ್ತ ಕ್ಷೇತ್ರ ಶ್ರೀರಂಗ ಕ್ಷೇತ್ರ. ರಂಗನಾಥ ಅಲ್ಲಿದ್ದಾನೆ. ನಿತ್ಯ ಪೂಜೆ ಅಲ್ಲಿ ಅವರು ಹೇಳಿದ್ರೆ ತ್ಯಾಗ ಮಾಡಬೇಕು, ಅಲ್ಲೇ ಬಂದು ಪೂಜೆ ಮಾಡ್ಕೊಡೋದು ಅಂತ ಹೇಳ್ತಾರೆ. ನಿತ್ಯ ಪೂಜೆ ವಿಭೀಷಣೆ ಮಾಡ್ತಾರೆ ಅಂತ ಇವತ್ತಿಗೂ ಪ್ರತೀತಿ ಇರೋದು. ಆ ಥರ ಮಹಾಪೂಜೆ ಮಾಡೋದು ವಿಭೀಷಣನೇ. ಅಂದರೆ ಅದಕ್ಕೆ ಚಾತುರ್ಭಾಷ್ಯ ಕಾಲದಲ್ಲಿ ವಿಭೀಷಣರ ಕಥೆ ಕೇಳಿಬಿಟ್ರೆ ರಘುನಾಥ ದೇವರ ಮಹಿಮೆ, ರಾಮದೇವರ ಕುಲದೇವರಂತವ್ರು, ರಾಮದೇವರೇ ಎಲ್ಲರಿಗೂ ಕುಲದೇವರು, ಲೋಕದೃಷ್ಟಿಯಲ್ಲಿ ಹೇಳಿದ ಮಾತು ರಾಮದೇವರು ಕೊಟ್ಟಿದ್ದು ಪೂಜೆ ಮಾಡಿಕೊಂಡಿದ್ದಾನೆ. ಇದು ವಿಭೀಷಣದ ಸಿದ್ಧಿ. ಇಷ್ಟೆಲ್ಲ ಕಥೆ ಉತ್ತರಕ್ಕೆ ಭಾರಿ ವಿಸ್ತಾರವಾಗಿ ಬರುತ್ತೆ, ಇಲ್ಲಿ ನೆನಪಾಡಿಕೊಳ್ಳೋಕೆ ಹೇಳಿತ್ತು. ವಿಭೀಷಣ ಅದನ್ನು ಪಾಸಿಟಿವ್ ಆಗಿ ಉಪಯೋಗಿಸಿಬಿಟ್ಟು ಒಳ್ಳೆ ಪುಣ್ಯವಂತರಾಗಿ ಬರುತ್ತಿದ್ದಾರೆ. ಅವರಿಬ್ಬರು ಲೋಕನಾಶಕರು. ಅವನು ಎದ್ದು ಲೋಕನಾಶ ಮಾಡ್ತಾರೆ, ಇವರು ಮರಿಗೆ ಲೋಕನಾಶ ಮಾಡ್ತಾರೆ. ಇಬ್ಬರು ಲೋಕನಾಶ ಮಾಡೋರೆ, ಎದ್ದು ಲೋಕನಾಶ ಅವಂತು, ಮರಿಗೆ ಲೋಕನಾಶ ಇವಂತು. ಎಲ್ಲರೂ ಒಳ್ಳೆ ಬ್ಯಾಚ್ ಇದ್ದಾಗ ಮಲಗಿದಾಗಿವರು, ಎದ್ದಾಗ ಅವನಂತಾರೆ ರಾತ್ರಿ ಪಾಯಿಗೆ. ಬೈ ಬೈವರೆಗೂ ಊಟದ ಕೆಲಸ, ಉಂಡ ಮೇಲೆ ಶಯನ ಇದ್ದಾಗೆ ಇಬ್ಬರು ಲೋಕನಾಶ ಮಾಡ್ತಾರೆ. ನಮಗೊಂದು ಪ್ರಶ್ನೆ ಅರ್ಥ ಆಗಬೇಕು. ರಾವಣ ಲೋಕನಾಶ ಮಾಡ್ತಾರೆ ಒಪ್ಕೋಬಹುದು ನಾವು, ಯಾಕೆಂದರೆ ಓಡಾಡ್ತಾರೆ, ಯಾರ ಹೊಡಿತಾರೆ ಬಡಿತಾರೆ, ಬಾರ್ಬಾರ್ದು ಮಾಡ್ತಾನೆ ಸರಿನೇ. ಬಲಿದವರೇನು ಲೋಕನಾಶ ಮಾಡ್ತಾರೆ ಇವತ್ತೆ? ಬಲಿದವರು ಏನು ಮಾಡ್ತಾರೆ ಅಂತ ಕೇಳಿದರೆ, ಬಲಿದವರೇ ಜಾಸ್ತಿ ನಾಶ ಮಾಡೋದು. ಅದಕ್ಕೆ ಕೆಲಸ ಮಾಡೋ ಬಲಿಯಲ್ಲಿರ್ತಾರಲ್ಲ, ಬಾಯಿ ಬಂದೇ ಬೈತಿರ್ತಾರೆ. ಕುಂತೆ ಕೂತಿರ್ತಾನೆ, ಕೂತಿರ್ತಾನೆ ಅಂತ ಬೈದು 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 ಅವರು ಕೂತಿರ್ತಾನೆ ಅಂದ್ರೇನು, ಬಲಗ್ತಾರೆ ಹೇಳ್ತಾರೆ ಜಾಸ್ತಿ ಇದ್ದ ಮತ್ತೆ ಬಲಿಬಿಡ್ತಾರಷ್ಟೇ. ಅದು ಉಳಿದವರು ದುಡಿಬೇಕು, ಅವ್ರು ತಿನ್ನಬೇಕು, ಲೋಕನಾಶೆ ಮಾಡಬೇಕು. ಕುಂಭಕರ್ಣ ಬರೀ ಆ ರೀತಿ ತಿಂತಿದ್ದಿಲ್ಲ. ಇವತ್ತು ಕೆಲಸ ಮಾಡದೆ ಆಫೀಸ್ನಲ್ಲಿದ್ದರೆ ದುಡ್ಡು ತಿಂತಾನೆ ಅಂತ ಹೇಳಿದ, ಸಂಬಳ ತಿಂತಾನೆ ಅಂತ ಹೇಳಿದ್ರು. ಕೆಲಸ ಮಾಡಿಕೊಂಡ್ರೆ ತಿಂತಾನೆ ಅಂತ ಹೇಳೋದಿಲ್ಲ, ಕೆಲಸ ಮಾಡದೆ ತಗೊಂಡ್ರೆ ದುಡ್ಡು ತಿಂತಾನೆ, ಅನ್ನಕ್ಕೆ ಮೂಲ ದಂಡಪಿಂಡ ಅಂತ ಬೈತಾರೆ. ಅದು ಕುಂಭಕರ್ಣ ಫಸ್ಟ್ ಎಕ್ಸಾಂಪಲ್. ಅದಕ್ಕೆ ಟೋಟಲ್ ದಂಡಪಿಂಡ, ಎಂದೂ ಕೆಲಸ ಮಾಡಿದವನೇ ಅಲ್ಲ. ಮತ್ತೆ ಯಾಕೆ ಬೈತೀರಿ ಅವನ್ನ ಅಂದರೆ ಹೇಗೆ ತಿಂತಿದ್ದ ಅಂತ ಹೇಳ್ತಾರೆ ಮುಂದೆ. ಅದರಲ್ಲಿ ಇಲ್ಲೇ ಜ್ಞಾಪಕ ಮಾಡ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ. ಅವ್ರು ಯಾವಾಗಲೂ ಹೇಳ್ತಾ ಇದ್ದ, ಅತಿ ಕಡಿಮೆ ಅಂದರೆ 6 ತಿಂಗಳು, ಅತಿ ಕಡಿಮೆ ಭಾಳ ಬೇಗ ಎಂದರೆ 6 ತಿಂಗಳಿಗೆ ಹೇಳ್ತಿದ್ದ. ಎತ್ತಷ್ಟು ಬೆಡ್ ಕಾಫಿ ತಂದಿದ್ದೆ ಅವರು, ಎತ್ತಷ್ಟು ತಿನ್ನಬೇಕು ಅವರು, ಎತ್ತಷ್ಟು ತಿನ್ನಬೇಕು ಕುಡಿಬೇಕು. ಏನು ತಿಂತಿದ್ದ ಏನು ಕುಡಿತಿದ್ದ ಗೊತ್ತಾ ಅವರು? ನಿಮಗೆ ಆಶ್ಚರ್ಯ ಆಗುತ್ತೆ, ರಾಮಾಯಣ ಕೇಳಿದರೆ ಎಂಥ ಪಾಪಿ ಅಂತ ಅರ್ಥ ಆಗುತ್ತೆ. ಅವರು ಕುಡಿಲಕ್ಕೆ ರಕ್ತ ಕೊಡಬೇಕಂತ, ಕುಡಿಯಲಿಕ್ಕೆ ರಕ್ತ ಕುಡಿತಿದ್ದ. ಯಾರ ರಕ್ತ ಗೊತ್ತಾ? ಋಷಿಬುಡಿಗಳ ರಕ್ತ ಕುಡಿತಿದ್ದ. ರೆಡಿ ಮಾಡಿಟ್ಟಿರ್ಬೇಕು, ಎಷ್ಟು ಜನ ಸಾಯ್ಬೇಕು ಅವನಿಗೋಸ್ಕರ ಇಟ್ಬಿಟ್ಕೊಳ್ಳಿ. ಕುಂಭಕರ್ಣ ಒಮ್ಮೆ ಎದ್ದ ಅಂದರೆ ಅವ್ನು ಭಯಂಕರ ರಾಕ್ಷಸ. ಅವ್ರ ಹೈಟ್ ಎಷ್ಟು ಇತ್ತು ಅಂದ್ರೆ ಆಚಾರ ಹೇಳ್ತಾರೆ, ಯೋಜನಾರಾಮ್ ತ್ರಿಲಕ್ಷಭಿ ಕುಂಭಕರ್ಣೋ ಅಭ್ಯವರ್ಧತ. 3 ಲಕ್ಷ ಯೋಜನೆ ಇದ್ದಂತವ್ರು. ಎಷ್ಟು ರಕ್ತ ಕೊಡಬೇಕಾಗಿ, ಎಷ್ಟು ಜನ ಋಷಿಗಳು ಸಾಯ್ಬೇಕಾಗಿತ್ತು ಅವನೊಬ್ಬರಿಗೆ. ಮತ್ತೆ ಮಾಂಸ ಪರ್ವತ ಹೇಳ್ತಾರೆ, ಪರ್ವತದಷ್ಟು ಮಾಂಸ ತಿಂತಿದ್ದಂತೆ. ಋಷಿಮುನಿಗಳ ರಕ್ತ, ಋಷಿಮುನಿಗಳ ಮಾಂಸ, ಅದು ಎಷ್ಟು ಜನ ಸಾಯ್, ಒಂದ್ಸತ್ತು ಅವ್ರು ಎದ್ದ ಅಂದ್ರೆ ಎಷ್ಟು ಜನ ಸಾಯ್ತಿದ್ರು. ಆಗ ಬಲಿಗೆ ಲೋಕನಾಶ ಮಾಡ್ತಿದ್ದ ಅಂತ ಅರ್ಥ ಆಯ್ತಲ್ಲ, ಬಲಿಗೆ ನಾಶ ಮಾಡ್ತಿದ್ದ ಅವರು. ಶೈಲೋಪಭಾರಸ್ಯತು ಮಾಂಸಾರಾಸೀನ್, ಆಚಾರ್ಯರ ಮಾತು, ಶೈಲೋಪಭಾರಸ್ಯತು ಮಾಂಸಾರಾಸೀನ್ ತಥೈವಚ ಶೋಡಿತ ಹ್ರದಾನ್. ಬೆಟ್ಟದಷ್ಟು ಮಾಂಸ, ಸರೋವರದಷ್ಟು ದೊಡ್ಡ ಕೆರೆಗಳಷ್ಟು ರಕ್ತ. ಋಷಿಬುರಿಗಳಾಗಬೇಕು, ತಬ್ಬವ್ರದಾಗಬಾರ್ದು ಅವರಿಗೆ ಅಂತ ರಾಕ್ಷಸ ಕುಂಭಕರ್ಣ ಲೋಕನಾಶ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಬ್ರಹ್ಮದೇವರು ಮುಂದೆ ಹೇಳ್ತಾ ಇದ್ದಾರೆಲ್ಲ ಕೂಡ, ಸ್ವಾಮಿ ಹೀಗಾಗಿದೆ, ದಯವಿಟ್ಟು ನೀವು ಕಾಪಾಡಬೇಕು, ಅವನ ಕಥೆಗೆ ಉಪಾಯ ಹೇಳಬೇಕು, ನೀವೇ ಬರ ಕೊಟ್ಟವರಾದ್ರಿಂದ ಅವರಿಂದ ನಮ್ಮನ್ನು ಕಾಪಾಡಬೇಕು. ಅವರು ಜಗತ್ತಿನ ಒಳ್ಳೆಯ ವಸ್ತು ಯಾವುದನ್ನು ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ. ಒಬ್ಬ ಸ್ತ್ರೀ ಆಗ್ಬೋದು, ವಸ್ತು ಆಗ್ಬೋದು, ಬೆಳ್ಳಿ ಬಂಗಾರ ಬಂದು ಯಾವುದೇ ಆಗಬಹುದು, ಕಡಕಷ್ಟೇ ಹೊತ್ಕೊಂಡು ಹೋಗ್ತಾರೆ. ಅದು ಹೇಗೆ ಹೊತ್ಕೊಂಡು ಹೋಗ್ತಿದ್ರೆ ಪಶ್ಚಾತ್ತೋ ಹರಹ ಅಂತ ಕರೀತಾರೆ. ಪಶ್ಚಾತ್ತೋ ಹರಹ, ನೋಡಿ ನೋಡ್ತಿರ್ಲಿಕ್ಕೆ ಹಾರಿಸ್ತಿದ್ದ ದರೋಡೆ ಕಳ್ತಾರಿಗೆ ಹಾಗೆಲ್ಲ ಅಲ್ಲ, ಹೊಡೆದು ಬಡೋದು ಕತ್ಕೊಂಡು ಹೋಗ್ತಾ ಇದ್ದೆ ಕೆಲಸ. ವಾಲ್ಮೀಕಿ ಸಂಗ್ರಹ ಬಾಣದಲ್ಲಿ ಬರೀತಾರೆ, ಸ್ವಾಮಿ ಅವ್ರು ನೇರಾದ್ರು ಹಾಗೆ ಬಿಟ್ಟುಬಿಟ್ರೆ ಮುಂದೆ ಪ್ರಳಯಕಾರ ಮಾಡೋಕೆ ರುದ್ರದೇವ್ರು ಬೇಕಾಗಿಲ್ಲ, ಇವರೇ ಕೆಲಸ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಅದು ರುದ್ರದೇವರು ಕೊನೆಯ ಪ್ರಳಯ ಮಾಡ್ತಾರಲ್ಲ, ಅವ್ರು ಈಗಲೇ ಮಾಡಿಬಿಡ್ತಾರೆ ಆಗ್ಲೇ. ಅದು ಆಗ ಮಾಡಬೇಕಾದಕ್ಕಾಗಿ ಅವ್ರು ಮಾಡ್ತಾರೆ, ಬದ್ದೇವ್ರು ಮಾಡಿ ಹಾಕ್ಬಿಡ್ತಾರೆ. ಅದು ಉಪಾಯ ತೋರಿಸಿ ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಆಯ್ತು ಯೋಚನೆ ಮಾಡಬೇಡಿ, ಅದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರ ನೇತೃತ್ವದ ಎಲ್ಲ ದೇವತೆಗಳ ಪ್ರಾರ್ಥನೆ ಚೆನ್ನಾಗಿ ಗಮನಿಸಬೇಕಿದ್ರೆ ವಾದಿರಾಜ ಸ್ವಾಮಿಗಳು ಬರೀತಾರೆ, ರುದ್ರಾದಿ ದೇವತೆಗಳ ಅವತಾರ ಮಾಡಲಿ ಅಂತ ಹೇಳಿಬಿಟ್ಟು ಯಾವ ಪುರಾಣಗಳಲ್ಲೂ, ಸಾತ್ವಿಕ ಪುರಾಣಗಳಲ್ಲಿ ಬ್ರಹ್ಮ ವಿಷ್ಣುಗಳು ಸ್ತೋತ್ರ ಮಾಡೋದಿಲ್ಲ. ಆದರೆ ಬ್ರಹ್ಮ ರುದ್ರ ಮೊದಲಾದ ದೇವತೆಗಳೆಲ್ಲ ವಿಷ್ಣುವನ್ನು ಸ್ತೋತ್ರ ಮಾಡ್ತಾರೆ. ಅವತಾರ ಮಾಡಬೇಕು, ನಿಟ್ಟಿಂದ ಜಗತ್ ತುಳಿಬೇಕು. ಪರಮಾತ್ಮ ಮಾತಾಡಿದ್ದಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾದಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾ ಆತ್ಮಾನಂ ಸುಜಾಭ್ಯ. ಹಾಗೆ ಮಾಡ್ತೀರಿ ಹೇಳಿದ್ದಾರೆ, ಮಾಡ್ತಾನೆ. ಅಲ್ಲಿ ಹೋಗಿ ಕೇಳ್ತಾ ಇದ್ದಾರೆ, ಸರ್ವೋತ್ತಮ ಯಾರಂತೂ ಗೊತ್ತಾಯ್ತಲ್ಲ ಅಂತ ಹೇಳ್ತಾರೆ. ಈ ಮಾತಿಗೆ ಇನ್ನೊಂದು ಪುರಾವೆ ಬೇಕು ಅಂದರೆ, ಕಾಳಿದಾಸರ ರಘುವಂಶ ಬಹಳ ಪ್ರಸಿದ್ಧವಾದ ಮಹಾಕಾವ್ಯ. ಕಾಳಿದಾಸರನ್ನ ಮಹಾಕವಿ ಅಂತ ಸಾಮಾನ್ಯ ಎಲ್ಲರೂ ಹೋಗ್ತಾರೆ. ಈ ಅಂಶವನ್ನು ಕಾಳಿದಾಸ ತನ್ನ ರಘುವಂಶದಲ್ಲಿ ಬರೀತಾ ವಿಷ್ಣುವನ್ನು ಹೇಗೆ ಸ್ತೋತ್ರ ಮಾಡಿದ್ರು, ಬ್ರಹ್ಮಾದಿಗಳು ರುದ್ರದೇವರು ಸಮೇತ ಸ್ತೋತ್ರ ಮಾಡಿದ ಒಡನೆ ಮಾಡ್ತಾರೆ. ಆತ ಶಿವಭಕ್ತ, ಕಾಳಿದಾಸ ಎಲ್ಲ ಗ್ರಂಥಗಳಲ್ಲೂ ಶಿವರು ಸ್ತೋತ್ರ ಮಾಡಿ ಪ್ರಾರಂಭ ಮಾಡ್ತಾರೆ. ವಿಷಯ ಬರೆಯುವ ಯಥಾವತ್ತಾಗಿ ಬರೀತಾರೆ. ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ವಿಷ್ಣುವಿನ ಹತ್ರ ಹೋಗಿ ನಮ್ಮ ಕೈಯಲ್ಲಿ ಆಗೋದಿಲ್ಲ, ದೇವರೇ ಅವತಾರ ಮಾಡುತ್ತಾ ಪ್ರಾರ್ಥನೆ ಮಾಡೋದಂತ ಬರೀತಾರೆ. ಅದ ಮೇಲೆ ಈ ಕವಿ ಕೊಬ್ಬಾತಿಯಲ್ಲೂ ಬದಲಾಗಲಿಲ್ಲ ರಾಮಾಯಣ, ಇತ್ತೀಚಿನ ಥರ ಹುಚ್ಚಾಪಟ್ಟೆ ಮಾಡಿದ್ದಾರೆ. ಈಗಿನ ಕಾಲ ಬದಲಾಗಿಸ ಸಾಧ್ಯ ಇರಲಿಲ್ಲ. ಎಲ್ಲ ಪ್ರಾರ್ಥನೆ ಮಾಡಿದ ಬ್ರಹ್ಮದೇವರಿಂದ ಪ್ರಾರ್ಥಿತ ಆದ ಪರಮಾತ್ಮ ಹೇಳ್ತಾರೆ, ಯೋಚನೆ ಮಾಡಬೇಡಿ, ನಾನು ಏನು ಮಾಡಬೇಕು ಹೇಳಿ ಅಂತ ಕೇಳಿದಾಗ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ, ಬ್ರಹ್ಮದೇವರೇ ಎಲ್ಲಿ ಅವತಾರ ಮಾಡಬೇಕು ನಾನೀಗ ಗೊತ್ತಿಲ್ಲದ ಪರಮಾತ್ಮ ಕೇಳ್ತಾರೆ. ಆಗ ಪರಮಾತ್ಮ ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮದೇವರು, ದಶರಥ ರಾಜ ಇದ್ದಾನೆ, ಯಜ್ಞ ಮಾಡಕ್ಕೆ ಹೊರಟಿದ್ದಾನೆ, ಆತನಿಗೆ ಪುತ್ರತ್ವೇರ ಅವತಾರ ಮಾಡಬೇಕು, ಆ ಮೂಲಕ ಲೋಕ ಉದ್ಧಾರ ಮಾಡಬೇಕು, ರಾಮರೂಪವನ್ನು ತೋರಿಸ್ಬೇಕು ಅಂತ ಕೇಳಿದಾಗ ಪರಮಾತ್ಮ ತಥಾಸ್ತು ಅಂತ ಹೇಳ್ತಾನೆ, ಅದೃಶ್ಯನಾಗಿಬಿಡ್ತಾನೆ. ಆಗ ಬ್ರಹ್ಮದೇವರು ಬಂದು ಎಲ್ಲ ದೇವತೆಗಳನ್ನು ಕರೆದು ಹೇಳ್ತಾರೆ, ದೇವತೆಗಳೇ ಎಂಥ ಅವಕಾಶ ಇಲ್ಲಿ ಸಿಕ್ಕಿದೆ, ಈಗ ಪರಮಾತ್ಮ ಅವತಾರ ಮಾಡ್ತಾನೆ, ಆತನ ಸೇವೆಗೆ ನೀವೆಲ್ಲ ಅವತಾರ ಮಾಡಿ ಅಂತ ಹೇಳ್ತಾರೆ. ಆದರೆ ನೀವೆಲ್ಲ ಅವಕಾಶ ಸಿಕ್ಕಿದೆ, ಇಂಥ ಅವಕಾಶ ಕಳ್ಕೊಳ್ಬಾರ್ದು, ನಿಮಗೆ ಮಾಡೋಕ್ಕೆ ಯಾರಿಗೂ ಆಗೋದಿಲ್ಲ, ಪರಮಾತ್ಮ ಹಿಂದೆಲ್ಲ ಕೆಲಸ ಆಗ್ತದೆ. ಇವತ್ತು ಹನುಮಂತ ದೇವರು ಹಾರಿದರು, ಹಿಂದೆ ಹೋದ ಕಪಿಗಳೇ ಕ್ರೆಡಿಟ್ ಬಂತು, ಯಾರು ಮ್ಯಾಚ್ ಗೆಲ್ತಾರೆ, ಟೀಮ್ನಲ್ಲಿ ಇದ್ದವರಿಗೆಲ್ಲ ಗೌರವ, ಒಂದು ಹಡಿಲಿ ಬಿಡಲಿ ಟೀಮ್ನಲ್ಲಿದ್ದರು ಅಂತ ಹೆಸರು ಬರುತ್ತಲ್ಲ, ಒಳ್ಳೆ ಅವಕಾಶ ಬರುತ್ತೆ. ದೇವರು ಎಲ್ಲ ಮಾಡ್ತಾರೆ, ಹಿಂದಿದ್ರೆ ಸಾಕು, ನೀವೆಲ್ಲ ಕೂಡ ಒಳ್ಳೆ ಸೇವೆ ಇದು, ಅದಕ್ಕೆ ಭಗವತ್ ಕಾರ್ಯ ಅಂತ ಕರೀತಾರೆ, ಅವತಾರ ಮಾಡಿ ಅಂತ ಹೇಳಿರ್ತಾರೆ. ಎಲ್ಲ ಅವತಾರ ಮಾಡೋಕ್ಕೆ ಶುರು ಮಾಡ್ತಾರೆ ದೇವತೆಗಳೆಲ್ಲ. ಅವತಾರ ಮಾಡಬೇಕಾದ್ರೆ ಸುಮ್ಮನೆ ವಾಲ್ಮೀಕಿ ರಾಮಾಯಣ ಓದಿಬಿಟ್ರೆ ದೇವತೆಗಳು ಎಲ್ಲ ಆಗಲೇ ಅವತಾರ ಮಾಡಿದ್ರು ಅಂತ ಅನಿಸುತ್ತೆ. ಆ್ಯಕ್ಚುಲಿ ಟೈಪ್ ಗ್ಯಾಪ್ ಭಾರಿ ಇದೆ. ಆಚಾರ್ಯರು ಬರೀತಾರೆ, ಆ ಬ್ರಹ್ಮದೇವರು ಹೇಳಿದ ತಕ್ಷಣ ದೇವತೆಗಳು ಅವತಾರ ಮಾಡ್ತಾರೆ. ಅವತಾರ ಮಾಡಿದವರು ಹೆಚ್ಚು ಜನಗಳು ಹೇಗೆ ಅವತಾರ ಮಾಡಿದರು ಅಂದರೆ ಕಪಿಗಳಾಗಿ ಕಪಿ ರೂಪದಲ್ಲಿ ಕೆಲವರು, ಆಮೇಲೆ ಸಿಂಹಹುಲಿಗಳಾಗಿ ಕೆಲವರು, ಸಿಂಗಲೀಕಗಳೇ ಕೆಲವರು, ಅನೇಕ ಪ್ರಾಣಿಗಳ ಕಪಿಗಳು ಅಷ್ಟೇ ಆಗಿ ಬಂದಿಲ್ಲ, ಅನೇಕ ಪ್ರಾಣಿಗಳು ಯಾರು ಮನುಷ್ಯರಾಗಿ ಬಂದಿಲ್ಲ ಅಷ್ಟೇ, ಎಲ್ಲ ಪ್ರಾಣಿಗಳ ರೂಪದಲ್ಲೇ ಬರ್ತಾರೆ, ಬೇರೆ ಬೇರೆ ಪ್ರಾಣಿಗಳಾಗಿ ಬರ್ತಾರೆ. ಜಾಂಬವಂತ ಕರಡಿ, ಕರಡಿಯಾಗಿ ಜಾಂಬವಂತ, ಆದರೆ ಜಾಂಬವಂತ ಹುಟ್ಟಿದ್ದಾಗಲ್ಲ, ಮೊದಲನೇ ಬ್ರಹ್ಮದೇವರು ತಾವು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಜಾಂಬವಂತನಾಗಲೇ, ಬ್ರಹ್ಮದೇವರ ಮುಖದಿಂದ ಬಂದಿದ್ದಂತೆ ಜಾಂಬವಂತ. ಬ್ರಹ್ಮದೇವ ಹೇಳ್ತಾ ಅದು ಹುಟ್ಟಿದ್ದಾನೆ, ಹುಡುಗರೆಲ್ಲ ಅವತಾರ ಮಾಡಿ ಅಂತ ಹೇಳಿದ ತಕ್ಷಣ ಅವತಾರ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಬಭೂವ ವಾಲಿ ಸ್ವತಯೇವ ವಾಸವ, ವಾಲ್ಮೀಕಿ ರಾಮಾಯಣದ ಒಂದು ಅಧ್ಯಾಯ ಪೂರ್ತಿ ಹೇಳ್ತಾರೆ. ಕೆಲವು ವಿಷಯಗಳು ಸ್ಪಷ್ಟ ಆಗೋದಿಲ್ಲ, ಅಂದರೆ ತಪ್ಪಾಗೋದಿಲ್ಲ ಸ್ಪಷ್ಟ ಆಗೋದಿಲ್ಲ, ಆದರೆ ಮಾಡಿಕೊಟ್ಟವರು ಶ್ರೀಮದಾಚಾರ್ಯ. ಬರೀ ವಾಲಿ ಇಂದ್ರದೇವರು ವಾಲಿಯಾದ್ರ ಅಂತ ಹೇಳಿದರೆ ಆಚಾರ್ಯ ಬರೀತಾರೆ, ಬರೀ ಇಂದ್ರದೇವರು ವಾಲಿ ಆಗಲಿಲ್ಲ, ಅಲ್ಲಿ ಪರಮಾತ್ಮರೊಂದು ವಿಶೇಷವಾದ ಆವೇಶ ಇತ್ತು. ವಾಲಿ ಸಂಬಾದ ಎಶ್ಚೈವ ಕಿಂಚಿತ್ ಆವೇಶಿರೋ ಹರೇ, ಒಂದು ಶ್ರೀಹರಿ ಆವೇಶ ಬೇರೆ ಆತನಲ್ಲಿತ್ತು ಅಂತ ಹೇಳ್ತಾರೆ. ಸೂರ್ಯ ಸುಗ್ರೀವರಾಗಿ ಅವತಾರ ಮಾಡ್ತಾ ಇದ್ದಾರೆ, ಅಷ್ಟು ವಾಲ್ಮೀಕಿ ರಾಮಾಯಣ ಹೇಳ್ತಾರೆ. ಆಚಾರ್ಯರು ಬರೀತಾರೆ, ಪರಮೇಷ್ಠಿ ತೇಜಸ ಯುತಃ, ಬ್ರಹ್ಮದೇವರ ಒಂದು ಅಂಶ ಆತನಲ್ಲಿತ್ತು ಸುಗ್ರೀವರಲ್ಲಿ, ಇವೆಲ್ಲ ವಿಶೇಷ ಅಂಶಗಳು. ಹಾಗಿದ್ದಕ್ಕೆ ರಾಮದೇವರು ಹತ್ರ ಆದ ಅಂತ ಅರ್ಥ, ಇದರ ಅಷ್ಟು ಹತ್ರ ಆಗ ಯೋಗ ಬರ್ತಿದ್ದಿಲ್ಲ. ಪರಮೇಷ್ಠಿ ತೇಜಸ ಯುತಃ ಸೂರ್ಯ ಏನಾಗ್ತಾನೆ, ಬಹು ಸುಗ್ರೀವನಾಗ್ತಾನೆ. ಈ ನಳ ಅಂತ ವಿಶ್ವಕರ್ಮ ಅಂತಕ್ಕಂಥ ದೇವಶಿಲ್ಪಿ ನಳನಾಮಕನಾಗಿ ಹುಡುತಾನೆ. ನಳದ ಬೇಕೆ ನಳ ಅಲ್ಲ ಈತ, ಆತ ನಳ ಮಹಾರಾಜ, ನಳ ಒಬ್ಬ ಕಪಿ, ಈತ ದೇವತೆ ಕಪಿಗಳ ದೇವಗಳ ಶಿಲ್ಪಿ, ಕಪಿಗಳ ಶಿಲ್ಪಿಯಾಗಿ ಬರ್ತಾನೆ. ಸೇತು ಎದುರುಬಾರಕ್ಕೆ ಆತಂದೇ ಡೈರೆಕ್ಷನ್ ಆತ ಬರ್ತಾನೆ. ಅವೇ ಸಾಕ್ಷಾತ್ ನೀಲೋ ಅಗ್ನಿರಾಸೀತ್, ಅಗ್ನಿದೇವರು ನೀಲನಾಮ ಕಪಿಯಾಗಿ ಹುಟ್ಟಿ ಬರ್ತಾರೆ. ಅಗ್ನಿದೇವರ ಅವತಾರ ಅದು ನೀಲನಾಮಕ ಕಪಿಯಾಗಿ, ಅನಂತರ ಕತ್ತರನಾಮ ಕಪಿಯಾಗಿ ಕುಬೇರ ಹುಟ್ಟಿ ಬರ್ತಾರೆ, ಕತ್ತರನಾಮಕ ಕಪಿಯಾಗಿ ಬರ್ತಾರೆ, ಒಂದೊಂದ ಹೇಳ್ತಾ ಬರ್ತಾರೆ. ವರುಣದೇವರು ಸುಷೇಡನಾಗಿ ಅವತಾರ ಮಾಡ್ತಾರೆ, ಸುಷೇಡ ರಾಮ ಭಿಷಧಾಂ ವರಿಷ್ಠ. ಬೈಂದ ವಿವಿಧರು ರೂಪದಲ್ಲಿ ಅಶ್ವಿನಿ ದೇವತೆಗಳು ಬರ್ತಾರೆ, ಬೈಂದ ವಿವಿಧರಾಗಿ ಅಶ್ವಿನಿ ದೇವತೆಗಳು ಬರ್ತಾರೆ. ಅಲ್ಲಿ ಒಂದು ಸೂಕ್ಷ್ಮವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಕಾಣೋದಿಲ್ಲ, ಆಚಾರ್ಯ ಬರೀತಾರೆ. ಈ ವಿವಿಧರಲ್ಲಿ ಇಂದ್ರದೇವರ ಆವೇಶ ಇರುತ್ತೆ, ಬೈಂದ ಅಣ್ಣ, ವಿವಿಧ ತಮ್ಮ, ಇಬ್ಬರು ಕಪಿಗಳು, ಇಬ್ಬರು ಅಶ್ವಿನಿ ದೇವತೆಗಳ ಅವತಾರ. ಆದರೆ ಶಕ್ತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು, ವಿವಿಧರಲ್ಲಿ ಶಕ್ತಿ ಜಾಸ್ತಿ ಇತ್ತು, ಬೈದರಲ್ಲಿ ಕಡಿಮೆ ಇತ್ತು. ಯಾತಕ್ಕೆ ಅಂದರೆ ಅಲ್ಲಿ ಇಂದ್ರದೇವರ ಆವೇಶ ಇತ್ತು, ಆವೇಶ ಇಂದ್ರಹ ವರದಾನ ತೋಹು, ಇಂದ್ರಾವೇಶ ಇದ್ದಕ್ಕೆ ವಿವಿಧ ಬಲಿಷ್ಠರಾಗಿದ್ದ, ಅಣ್ಣರಿಗಿಂತ ತಮ್ಮನೇ ಬಲಿಷ್ಠರಾಗಿದ್ದ ಕಾರಣ ಕೊಡ್ತಾರೆ. ಅದೇ ರೀತಿಯಲ್ಲಿ ಬೃಹಸ್ಪತ್ಯಾಚಾರ್ಯರು ತಾರನಾಮ ಕಪಿಯಾಗಿ ಬರ್ತಾರೆ, ಶಚಿದೇವಿ ತಾರಿಯಾಗಿ ಅವತಾರ ಮಾಡ್ತಾರೆ, ವಾಲಿ ಇಂದ್ರ ಅವರಿಬ್ಬರು ಕೂಡ ದಂಪತಿಗಳಾಗ್ತಾರೆ. ಎಲ್ಲಾದರೂ ಬಿಡಿಸಿ ಹೇಳ್ತಾ ಹೇಳ್ತಾ ಕೊನೆ ಭಾರಿ ಮುಖ್ಯ ಅವತಾರ ಮಾಡಿದರು ಅಂದರೆ ಸಾಕ್ಷಾತ್ ವಾಯುದೇವರು ಹನುಮಂತ ದೇವರಾಗಿ ಬರ್ತಾರೆ. ಅದು ಮುಖ್ಯವಾದ ಘಟ್ಟ, ಮುಖ್ಯವಾದ ಸರ್ವೋತ್ತಮರಾದ ಭಗವಂತ ರಾಮನಾಗಿ ಬರ್ತಾರೆ, ಜೀವೋತ್ತಮರಾದ ವಾಯುದೇವರು ಹನುಮಂತನಾಗಿ ಬರ್ತಾರೆ. ಅವರಿಬ್ಬರದ್ದು ಎಲ್ಲ ಕೆಲಸ ಆಗುತ್ತೆ, ಸೇವೆ ಮಾಡಿ ಇವರೆಲ್ಲ ಉದ್ಧಾರ ಆಗ್ತಾರೆ. ಮುಖ್ಯ ಪರಮಾತ್ಮ ಸೇವೆ ವಾಯುದೇವರೇ ಮಾಡೋದು, ಭಗವತ್ ಕಾರ್ಯ ಸಾಧಕ ಅಂದರೆ ಅವರೇನೆ. ಇದಿಷ್ಟು ವಾಲ್ಮೀಕಿ ರಾಮಾಯಣ ಓದಿದಾಗ ಅರ್ಥ ಗೊತ್ತಾಗುತ್ತೆ, ನಿರ್ಣಯ ಓದಿದಾಗ ಪೂರ್ತಿ ಗೊತ್ತಾಗುತ್ತೆ. ಈ ಅಂಶಾವೇಶ ಎಲ್ಲ ವಿಶೇಷವಾಗಿ ಅವ್ರು ಹೇಳೋದಿಲ್ಲ, ಪುಂಜಕಸ್ಥಲಿ ಎಂದ ಅಪ್ಸರೇ ಅಜ್ಜರಾದೇವಿಯಾಗಿ ಬರ್ತಾರೆ. ಕೇಸರಿ ರಾಮ ಕಪಿ ಒಬ್ಬ ಧ್ರುವ ಅಂತಕ್ಕಂಥ ಕಪಿ ಕೇಸರಿ ರಾಮ ಕಪಿಯಾಗಿ ಬರ್ತಾರೆ. ಧ್ರುವ ಮರುತ್ತಾಗ ಸಾಕ್ಷಾತ್ ವಾಯುದೇವರು ತಾವು ಅವತಾರ ಮಾಡ್ತಾರೆ. ಅಲ್ಲಿ ಹನುಮಂತರಾಗಿ ಬರ್ತಾರೆ. ಅವರೆಲ್ಲರಲ್ಲೂ ಪ್ರಧಾನ ಅವರೇ. ವಾಲ್ಮೀಕಿ ರಾಮಾಯಣದ ಮತ್ತೊಂದು ಅಸ್ಪಷ್ಟವಾದ ವಿಚಾರ ಆದರೆ ಆಮೇಲೆ ಇವರೆಲ್ಲ ಆಮೇಲೆ ಹುಟ್ಟಿದ್ರು ಒಬ್ಬ ಕಾಣಿಸುತ್ತೆ ನೋಡಿದರೆ. ಆದರೆ ಆಚಾರ್ಯ ಬರೀತಾರೆ, ಇಲ್ಲ ಪುರೈವ ಪಶ್ಚಾದಪಿ ತಸ್ಯ ಭೂಗ್ರಹ. ಈ ಹನುಮಂತ ಮೊದಲಾದ ಎಲ್ಲರೂ ಅವತಾರ ಮಾಡಿದ್ದು ರಾಮದೇವರಿಗಿಂತ ಮುಂಚೆನೇ ಅವತಾರ ಮಾಡ್ತಾರೆ, ಮೊದಲಲ್ಲ. ಯಾತಕ್ಕೆ ಮುಂಚೆ ಅವತಾರ ಮಾಡ್ತಾರೆ ಅಂದರೆ ಪರಮಾತ್ಮರ ಸೇವೆ ಮೊದಲೇ ಬಂದು ಕಾಯ್ಕೊಂಡು ನಿಂತು ಬಿಟ್ಟಿರ್ತಾರೆ. ಆಗಲೇ ಬಂದು ಪರಮಾತ್ಮರ ಸೇವೆ ಮುಂಚಿತವಾಗಿ ಬರ್ತಾರೆ, ಆದ್ದರಿಂದ ಬರ್ತಾರೆ. ಆದರೆ ಕಪಿ ಮೊದಲಾದ ಎಲ್ಲ ಯೋನಿಯಲ್ಲಿ ಹುಟ್ಟಿದವರು ದೇವತೆಗಳೆಲ್ಲ ಮೊದಲೇ ಹುಟ್ಟಿದವರು. ಆದರೆ ನರೇಶ್ವೇವಚ ಪಶ್ಚಿಮೋದ್ಧವಾಹ, ಈ ಲಕ್ಷ್ಮಣ ಭರತ ಶತ್ರುಧರಿಂದ ಆಗಲೇ ಹುಟ್ಟುತ್ತಾರೆ. ಮನುಷ್ಯರಾಗಿ ಹುಟ್ಟಿದ್ದು ಮಾತ್ರ ರಾಮದೇವರ ಅವತಾರ ಮಾಡಿದ್ರೆ ಮಾಡ್ತಾರೆ. ಬೇರೆ ಪ್ರಾಣಿಗಳಾಗಿ ಹುಟ್ಟಿದ್ದು ರಾಮದೇವರಿಂದ ಮುಂಚೆಯಾಗಿ ಹುಟ್ಟುತ್ತಾರೆ ಬೇರೆ ದೇವತೆಗಳು. ಕೆಲವು ದೇವತೆಗಳು ಮಾತ್ರ, ಶೇಷದೇವರು, ಕಾಬ ಮತ್ತು ಅನಿರುದ್ಧ, ಮೂರು ಜನ ಮಾತ್ರ ರಾಮಾವತಾರ ಆದಮೇಲೆ ಬರ್ತಾರೆ. ಇಷ್ಟೆಲ್ಲ ಸೂಕ್ಷ್ಮ ನಿರ್ಣಯದಿಂದ ಮಾತ್ರ ಗೊತ್ತಾಗೋದು. ಆಗ ವಾಲ್ಮೀಕಿ ರಾಮಾಯಣ ಆಚಾರ್ಯರು ನಿರ್ಣಯ ನಡೆಯೋದು ಭಾರಿ ಸ್ವಲ್ಪ. ವಾಲ್ಮೀಕಿ ರಾಮಾಯಣ 24,000 ಶ್ಲೋಕ, ಅಷ್ಟು ಶ್ಲೋಕದಲ್ಲೂ ಸ್ಪಷ್ಟವಾಗದ ವಿಚಾರಗಳನ್ನು ಆಚಾರ್ಯ ಇಷ್ಟೇ ಚಿಕ್ಕ ವ್ಯಾಪ್ತಿಯಲ್ಲಿ ಸ್ಪಷ್ಟ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಸಮಸ್ತ ಶಾಸ್ತ್ರಾರ್ಥ ನಿರ್ಣಯೋಯಂ ವಿಶೇಷತೋ ಭಾರತ ವರ್ತಮಾಚಾರಿ, ಅಲ್ಲಿ ಹೇಳಿದರೆ ವಿಚಾರಗಳೇ ಇಲ್ಲ. ಅಷ್ಟೆಲ್ಲ ಮಾಡಿ ಪೂರ್ತಿ ಅನುಕೂಲ ಮಾಡಿಕೊಡುತ್ತಾರೆ. ಈ ಹೊತ್ತಿಗೆ ಆ ಯಜ್ಞ ಮುಗಿತಾ ಬಂದಿದೆ. ಆಗ ಅವ್ರು ಹೇಳ್ತಾರೆ, ನೋಡು ದಶರಥ ರಾಜ, ಅಶ್ವಮೇಧ ಅಂತೂ ಮುಗಿತಾ ಬಂದಿದೆ, ಇನ್ನೊಂದು ಯಾಗ ಮಾಡಬೇಕಾಗತ್ತೆ. ನಾವೀಗ ತಿರುಗಿ ಸತ್ಸಂತಾನ ಆಗಬೇಕು, ಪುತ್ರ ಸಂತಾನ ಆಗಬೇಕಲ್ಲ, ಒಂದು ಪುತ್ರಕಾವ್ಯಷ್ಟಿಯನ್ನು ಬಳಸ್ತೇನೆ ಅಂತ ಕೃಷ್ಣಶರೀಂದರು ಹೇಳಿ ಪುತ್ರಕಾವ್ಯಷ್ಟಿಯನ್ನು ಬಳಸ್ತಾರೆ. ಅಶ್ವಮೇಧ ಯಾಗ ನಡೆದಿದ್ದು 9,000 ವರ್ಷ, ನೆನಪಿರಲಿ, 9,000 ವರ್ಷ ಮಾಡ್ತಾರೆ. ಆತ ಶುರು ಮಾಡಿದಾಗ 50,000 ವರ್ಷ ಆಗಿತ್ತು, ಆತನಿಗೆ ಮುಗಿದಾಗ 59,000 ವರ್ಷ ಆಗಿತ್ತು. ಬಿಟ್ಟುಬಿಡಿ, ಸುಮ್ಮನೆ 50 ವರ್ಷ ಶುರು ಮಾಡಿ 60 ವರ್ಷ ಮುಗಿಸಿದಾಗ ಆಯ್ತು ಪಾಪ. ಅಷ್ಟು ದೀರ್ಘಕಾಲದ ತಪಸ್ಸು. ಇದು ಯಾತಕ್ಕೆ ಹೇಳೋದು ಅಂದರೆ, ರಾಮದೇವರು ಅವತಾರ ಮಾಡೋದು ಅಂದರೆ ಸುಮ್ಮನೆ ಸಾಧ್ಯನ? ಒಂದು ವರ್ಷಕ್ಕೆ IAS ಆಗಿಬಿಡ್ತಾರ? ಪ್ರೈವೇಟ್ ಸ್ಕೂಲ್ ಕೂಡ ಮುಗಿಯೋದಿಲ್ಲ. ಅದರಿಂದಾಗೇ ತುಂಬ ದೊಡ್ಡ ಓದೋದಕ್ಕೆ ಹೆಚ್ಚು ದಿವಸವೂ ಬೇಕಾಗ್ತದೆ. ರಾಮದೇವರಂಥ ಮಗ ಹುಟ್ಟಬೇಕಾದ್ರೆ, ಸಾಕ್ಷಾತ್ ಭಗವಂತ ಅವತಾರ ಮಾಡಬೇಕಾದ್ರೆ ದೀರ್ಘಕಾಲದ ಮೂಲತಃ ಸ್ವಯಂಭೋವಿನ ಅವತಾರ, ಜೊತೆಗೆ ಸಾಧನೆ ಎಲ್ಲ ಸೇರಿಕೊಂಡಾಯ್ತು. ಕೃಷ್ಣ ಪರಮಾತ್ಮ ವಸುದೇವ ದೇವಿಗಳ ಮಗನಾಗಿ ಹುಟ್ಟಬೇಕಾದ್ರೆ ಅವ್ರು ಎಷ್ಟು ತಪಸ್ಸು ಮಾಡಿದ್ರು ಗೊತ್ತಾ? 43,000 ವರ್ಷದ ತಪಸ್ಸು ಮಾಡಿರ್ತಾರೆ. 43,20,000 ವರ್ಷ ಯೋಚನೆ ಮಾಡಿ, ಒಂದು ಕೃಷ್ಣಾಷ್ಟಮಿ ಮಾಡಕ್ಕೆ ನಮಗೆ ಓಡಾಡ್ತಿರ್ತೇವೆ, ಒಂದು ಏಕಾದಶಿ ಮಾಡಕ್ಕೆ ಓಡಾಡ್ತಿರ್ತಾನೆ. ಇವ್ರ ದೇವರ ಹೆಸರೇ ಯೋಗ್ಯತೆಯೇ ಇವ್ರು ಬರೋದಿಲ್ಲ. ಆದರೆ ವ್ರತ ಉಪವಾಸ ಮಾಡಿದಷ್ಟು ಕೂಡ ಸಿದ್ಧಿ ಜಾಸ್ತಿ ಆಗುತ್ತೆ. ಆಚಾರ್ಯ ಹೇಳ್ತಾರೆ, ಯಥಾ ಯಥಾ ವಿಷ್ಣು ಪರಶ್ಚಿದಾತ್ಮ ತಥಾ ತಥಾ ಹ್ಯಸ್ಯ ಗತಿ ಪರತ್ರ. ದೇವರ ಕಡೆಗೆ ಹೇಗಾಗಿ ಮನಸ್ಸಾಗ್ತೇವೋ, ಹೇಗಾಗಿ ಸೇವೆ ಮಾಡ್ತೇವೋ, ಹಾಗಾಗಿ ಫಲ ಕೊಡ್ತಾನೆ ಪರಮಾತ್ಮ. ಇವತ್ತು ನಾವು ಏಕಾದಶಿಯಾದಿಗಳನ್ನು ಮಾಡಿದರೆ ಹರಿ ನಾಮ ಹೇಳೋ ಶಕ್ತಿ ಆದರೆ ಬಿಬರ ಕೊನೆ ಪಕ್ಷ. ಹರಿದಿನದ ಉಪವಾಸ ಹರಿನಾಮ ಸ್ಮರಣೆ ಮಾಡಲಿಕ್ಕೆ ನಾಲಿಗೆ ಸರಿ ಇರುತ್ತೆ, ಕಿವಿಗೆ ಬರುತ್ತೆ, ಅಂತ ಸಹವಾಸ ಸಿಗುತ್ತೆ. ಇಲ್ಲದವರು ಅದೂ ಸಿಗೋದಿಲ್ಲ. ನಮಗೆ ಹರಿದಿನ ಕೃಷ್ಣಾಷ್ಟಮಿ ಜಯಂತಿ ವ್ರತಗಳು ಅಂದರೆ ಅತಿ ಶ್ರೇಷ್ಠವಾದ ಎರಡು ಉಪವಾಸ ವ್ರತಗಳು. ಅದನ್ನು ಮಾಡಿ ಅರ್ಹತೆ ಪಡೆಯಬೇಕು. ಆ ಒಂದು ವರ್ಷದ ಯಾಗ ಮಾಡಿದ ಮೇಲೆ ಬರಾಮಾವತಾರವಾಗ್ತದೆ. ಯಾಗ ಇತ್ಯಾದಿ ವಿವರಗಳನ್ನು ನಾಳೆ ನೋಡೋಣ. ಪುಸ್ತಕಾವೇಷ್ಟಿ ಮಾಡಿದ್ದು ಹೇಗೆ ಬಂತು, ಹಾಗೆ ಅವತಾರ ಮಾಡ್ತಾರೆ, ಆ ಪಾಯಸದ ಕಥೆ, ಅದರಿಂದ ಪಾಯಸಕ್ಕೋದಕ್ಕೆ ಏನು ಸಂಬಂಧ, ಭಗವಂತನ ಬಾಲಲೀಲೆಗಳು ಹೇಗೆ, ನಾಳೆ ತಾಟಕಾವಧಿ ಆಗಬೇಕು, ವಿಶ್ವಾವತಾರ ಯಜ್ಞ ಸಂಬಂಧ, ಇನ್ನು ಜಾಸ್ತಿ ದಿವಸ ನಮಗಿಲ್ಲ, ಇನ್ನು 4 ದಿವಸದಲ್ಲಿ ರಾಮಾಯಣ ಬಾಲಕಾಂಡ ಮುಗಿಬೇಕು. ಆದ್ದರಿಂದ ನಾಳೆಯಿಂದ ಇವತ್ತು ಶುರುವಾಗ ಸ್ವಲ್ಪ ತಡ ಆಯಿತು, ನಾಳೆಯಿಂದ ಸರಿಯಾಗಿ 6 ಪ್ರಾರಂಭ ಮಾಡಿ 8 ಹೇಳ್ತಾ ಸೀತಾ ಕಲ್ಯಾಣ ಬೇಕು. ಈ ಸಲ ಬಾಲಕಾಂಡದ ಮುಖ್ಯವಾದ ಘಟ್ಟ ಸೀತಾ ಕಲ್ಯಾಣ, ಜೊತೆಗೆ ಪರಿಸರಾವಧಿಯವರು ಭಾಳ ತಪ್ಪಿಕೊಂಡ್ಬಿಟ್ಟಿರ್ತಾರೆ. ಪರಿಸರಾಮ ಗರ್ವಭಂಗ ಅಂತ ಹೇಳಿಬಿಟ್ಟು ಭಾಳ ಪಾಪ ಹೇಳೋ ರೀತಿಯನ್ನು ಹೇಳ್ತಿರ್ತಾರೆ. ಪರಿಸರಾಮ ಗರ್ವಭಂಗದ ಹೆಸರು ಕೂಡ ಅಲ್ಲಿಲ್ಲ, ಪರಿಸರಾಮ ರಾಮದೇವರ ಐಕ್ಯ ಹೇಳ್ತಕ್ಕಂಥ ಕಥೆ. ಅದರೊಂದಿಗೆ ಬಾಲಕಾಂಡ ಮುಗಿಬೇಕು. ಆದ್ದರಿಂದ ಇದು ನಾಳೆಯಿಂದ ಸರಿಯಾಗಿ ಶುರು ಮಾಡಿ ಮುಗಿಸೋಣ ಅಂತ ಹೇಳ್ತಾ ದೊಡ್ಡ ಒಂದು ಅನೌನ್ಸ್ಮೆಂಟ್ ಇದೆ. ನಮ್ಮೆಲ್ಲರ ಭಾಗ್ಯ ಇದೆ. ಪರಮಪೂಜ್ಯ ಶ್ರೀಪಾದರು ಪೇಜಾವರ ಶ್ರೀಪಾದಗಳವರು ಪರಮಪೂಜ್ಯ ಶ್ರೀಪಾದಗಳವರು ಇಲ್ಲೇ ಮೊದಲೇ ಹೇಳಿದ್ದೇನೆ, ದೊಡ್ಡ ಚಾತುರ್ಭಾಷೆ ಇದೆ, 78 ಚಾತುರ್ಭಾಷೆ. ಇವೇದನ್ನು ಬಂದರೆ ಸಾಧ್ಯ ಇಲ್ಲ ಮನುಷ್ಯ. ದೊಡ್ಡ ದಾಖಲೆ ಸ್ವಾಮಿಗಳು. ಅದು ಪಂಚಮ ಪರ್ಯಾಯದ ಪೂರ್ವಭಾವಿಯಾದ ಚಾತುರ್ಭಾಷ್ಯ, ಅದು ದೊಡ್ಡ ಯೋಗ ಇದೆ. ಅಂಥ ಸಮಯದ ಸ್ವಾಮಿಗಳು ನಮಗೆ ಸಿಕ್ಕಿದ್ದಾರೆ ಅಂದರೆ, ಮತ್ತು ಇನ್ನೊಂದು ಚಾತುರ್ಭಾಷೆ ಯತಿಭಿಕ್ಷೆ ಭಾರಿ ಶ್ರೇಷ್ಠ ಅಂತ ಹೇಳಿ ಚಾತುರ್ಭಾಷ್ಯ ವರಾಹದೇವರು ಹೇಳುತ್ತಾರೆ. ಯತಿಭಿಕ್ಷೆ ಎಂಬುದು ಎಷ್ಟು ಪುಣ್ಯ ಕೊಡುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಎಲ್ಲಾದರೂ ತ್ರಿವೇಣಿ ಸಂಗಮ ಇದ್ದಾಗಿದ್ದೇನೆ. ಅದು ದೊಡ್ಡ ಸ್ವಾಮಿ ಶಿಕ್ಷ ಇಬ್ಬರು ಬೇರೆ ಇದ್ದಾರೆ, ಜೊತೆಗೆ ಸಾಕ್ಷಾತ್ ಇಬ್ಬರು ಸ್ವಾಮಿಗಳು ಇಲ್ಲಿದ್ದಾರೆ. ಆದರೆ ತುಂಬ ಜನಕ್ಕೆ ನಿರಾಶೆಯ ವಿಚಾರ ಅಂದರೆ 15ರ ಮೇಲೆ ಸ್ವಾಮಿಗಳು ಬಹಳ ಬಿಸಿಯಾಗಿಬಿಡ್ತಾರೆ 15ನೇ ತಾರೀಕು ಆದಮೇಲೆ. ಅಷ್ಟರವರೆಗೂ ವಿದ್ಯಾಪೀಠ ಸುತ್ತಮುತ್ತ ಪಾದಪೂಜೆ ವ್ಯವಸ್ಥೆ ಭಿಕ್ಷಾ ವ್ಯವಸ್ಥೆಗೆ ಇಲ್ಲಿ ಅವಕಾಶ ಇದೆ. ಅಂದರೆ ಸ್ವಲ್ಪ ದಿವಸ ನಮಗಿಲ್ಲ, ಇನ್ನು ಅದೇ 5-6 ದಿವಸದಲ್ಲಿ ಹತ್ತಿರದ ಪರಿಸರದಲ್ಲಿ ಸ್ವಾಮಿಗಳು ಇರ್ತಾರೆ. ಆದ್ದರಿಂದ ಪಾದಪೂಜೆ ಕರೆಯೋರು, ಭಿಕ್ಷಾ ಏರ್ಪಾಟು ಮಾಡ್ತಕ್ಕಂಥವರು ಈ ಸದವಕಾಶವನ್ನು ಬೇಗ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದಾಗುತ್ತೆ. ಮುಂದೆ ದೂರ ದೂರ ಸ್ವಾಮಿಗಳು ಭಿಕ್ಷೆಗೆ ಹೋದ ಕಾಲಕ್ಕೆ ಇಲ್ಲಿ ಜನಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಪಾದಪೂಜೆ ವ್ಯವಸ್ಥೆ ಮಾಡೋದು ಇಲ್ಲಿ ಅಲ್ಲಿ ಹೋಗಿ ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಇದರ ಒಳ್ಳೆ ಪರ್ವಕಾಲ, ನಾಳೆಯಿಂದ ಹಿಡಿದು 15ನೇ ತಾರೀಕಿನವರೆಗೂ ಸಹ ಶ್ರೀಗಳವರ ಪಾದಪೂಜಾದಿ ಕಾರ್ಯಕ್ರಮದ ಸುಯೋಗವನ್ನು ನಾವೆಲ್ಲ ಪಡ್ಕೊಳ್ಳೋಣ. ಆ ರೀತಿಯ ವ್ಯವಸ್ಥೆಗೆ ಕೇಶವಾಚಾರ್ಯ ಸಿದ್ಧ ಅವರು ಸಂಪರ್ಕಿಸಿಬಿಟ್ರೆ ಎಲ್ಲ ರೀತಿಯ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿ ಆಮೇಲೆ ತಪ್ಪಿರುತ್ತಲ್ಲ ಅಂತ ಹೇಳೋದಾಗಲಿ ಆ ಒಂದು ಅವಕಾಶ ಇಟ್ಕೋಬಾರ್ದು. ಈಗಲೇ ಎಲ್ಲ ಸಾರ್ಥಕ ಮಾಡಿಕೊಳ್ಳೋದು ಉತ್ತಮ ಅಂತ ಹೇಳ್ತಾ ನಾಳೆಯಿಂದ ಪರಮಪೂಜ್ಯ ಶ್ರೀಪಾದರು ಸಹ ಪ್ರವಚನ ಉಪಸ್ಥಿತರಿರ್ತಾರೆ. ಅರಿದು ಸಂದೇಶವನ್ನು ಪ್ರತಿನಿತ್ಯ ಶ್ರೀಗಳವರು ನಾಳೆಯಿಂದ ಕೊಡ್ತಾ ಇದ್ದಾರೆ. ಅದು ವಿಶೇಷ ರಾಮಾಯಣ ಸಂಬಂಧಪಟ್ಟಂತೆಯೇ ಶ್ರೀಗಳವರು ಅನೇಕ ವಿಚಾರಗಳನ್ನು ಸತತ ಹೇಳ್ತಾರೆ ಇರ್ತಾರೆ. ಆದ್ದರಿಂದ ನಾಳೆಯಿಂದ ಆ ಯೋಗನೂ ಜೊತೆ ಬರುತ್ತೆ, ರಾಮಾವತಾರವಾಗುತ್ತೆ, ಶ್ರಾವಣ ಪ್ರವೇಶನ ಆಗುತ್ತೆ ನಾಳೆ. ಆದ್ದರಿಂದ ಎರಡೆರಡು ಮಹಾಯೋಗ ಕಥೆಯಲ್ಲೂ ಮುಂದುವರಿಯುತ್ತೆ. ಸ್ವಾಮಿಗಳ ಅನುಗ್ರಹದಿಂದಾಗಿ ಇದು ವಿಶೇಷ ಮಹತ್ವನು ಬರುತ್ತೆ. ಎಲ್ಲರೂ ಸಹ ಸಕಾಲಕ್ಕೆ ಬರೋದ್ರಿಂದ ಉಪಯೋಗ ಮಾಡ್ಕೊಳ್ಬಹುದು ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ವಸ್ತು. ಸರ್ವೇಂದ್ರಿಯ ಪ್ರೇರಕೇಡ ಶ್ರೀ ಪ್ರಾಣಪತಿ ನೇರಿತ ಯದವೋಚವಹಂ ತೇನ ಪ್ರಿಯತಾ ಕಮಲಾಲಯ.